जय श्री हरे रचिंत्या सर्वदेवैक वंद्या परमगुरुरभीष्टा वाप्तिदः सज्जनानां निखिल गुणगणार्नो नित्य निर्मुक्त दोषः सरसिजनेनोऽसौ श्रीपतिर्मानदो नः ज्येष्ठजो अखंड गुणोरुमंडलः सदोदितो ज्ञानमरीचिमालिकवक्त हार्दोच्चतमो निहंत व्यासावतारो हरिरात्म भास्कर ज्येष्ठजो अक्षीण सुखात्मबिंबस्वैश्वर्यकांति प्रतत सदोदित स्वभक्त संताप दुरिष्टहंत रामावतारो हरिरीश चंद्रमा ज्येष्ठ संख्योर बलांबपूरो गुणोच्च रत्नाकर आत्मवैभव सदा सदात्मज्ञ नदी विराप्यः कृष्णावतारो हरिरेक सागरः यदितं तव भक्तानां अस्माकं नृहरे हरे सदा सुकार्यं कार्यज्ञ प्रलयर्काय सप्रभ हरिकथामृत सार गुरुगळ करुणदिंदापणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ ಇಲ್ಲಿ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಹತ್ತನೇ ಪದ್ಯ ಪದ್ಯದಲ್ಲಿ ತ್ಯಾಗೆ ದೇವರು ಅಂದ್ರೆ ಈ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಯಾವಾಗಲೂ ನಿತ್ಯವಾಗಿ ಇರುವಂತಹ ವಸ್ತುಗಳು ತ್ಯಾಗೆ ನಮ್ಮನ್ನ ಬಂಧನದಲ್ಲಿ ಇಡತ್ತ ಯಾವ ರೂಪದಿಂದ ದೇವರು ತ್ಯಾಗೆ ಬಂಧನದಲ್ಲಿ ಇಡ್ತಾನೆ ಅಂತ ತಿಳ್ಕೊಂಡ್ರೆ ಅದೇ ಇದರಿಂದ ಬೋಚಕವೂ ಆಗತ್ತಂತ ಅಂದ್ರೆ ಈಗ ಟೆಂತ್ ಪದ್ಯ ಲೆವೆಂತ್ ಪದ್ಯ ಎರಡಲ್ಲಿನೂ ಏನು ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ತುಂಬಾ ಇದೆ ಬಟ್ ದ ಮೇನ್ ಕಾನ್ಸೆಪ್ಟ್ ಇಸ್ ಟೆಂತ್ ಪದ್ಯದಲ್ಲಿ ಭಗವಂತ ಹೇಗೆ ಇಲ್ಲಿ ಹೇಳ್ತಾರಲ್ಲ ಇಲ್ಲಿ ಕಾರಕ ಜ್ಞಾನ ಕರ್ಮ ತೇಗ ತೋರುವನು ಕರ್ಮೇಂದ್ರಿಯ ಕರ್ಮೇಂದ್ರಿಯಾದಿಪರೊಳಗೆ ಅಂದ್ರೆ ಇಲ್ಲಿ ಬಂದಾಗ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಅವನೇ ಮುಖ್ಯ ಪ್ರೇರಕ ಆಮೇಲೆ ತಾನಾಗಿ ಕ್ರಿಯೆಗಳನ್ನ ತೋರುವನು ಕ್ರಿಯೆ ಕಾಣಿಸುತ್ತ ಕ್ರಿಯೆ ಕಾಣಿಸುವಾಗ ಹೇಗೆ ಮಾಡ್ತಾನ ಕಾರ್ಯಗಳನ್ನ ಹೇಗೆ ಮಾಡ್ತಾನಂದ್ರ ಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಾದಿಪರೊಳಗೆ ನೆಲೆಸಿದ್ದು ಅಂದ್ರೆ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಮಾಡಿಸುವಂತ ಕ್ರಿಯೆ ಏನ್ ಕ್ರಿಯೆಗಳು ಬೇಸಿಕಲಿ ಕ್ರಿಯೆಗಳಾಗಬೇಕಂದ ಕ್ರಿಯೆ ಆಗಬೇಕು ಅಂದ್ರೆ ಕ್ರಿಯೆಗೆ ಒಂದು ಒಂದು ಕಾರಣ ಇರಬೇಕು ಕಾರಣ ಮತ್ತು ಕರ್ತೃ ಬೇಸಿಕಲಿ ಕಾರಣ ಮುಖ್ಯ ಕಾರಣ ಭಗವಂತನೇ ಇದ್ದಾನೆ ಸೊ ಹೀಗೆ ಇದು ಒಂದು ಟ್ರಯಾಂಗಲ್ ಅಂತ ಹೇಳ್ತಾರೆ ಕಾರ್ಯ ಕಾರಣ ಅದನಿಂದ ಬರುವಂತ ಫಲ ಭಗವಂತ ಫಲ ಕೊಡ್ತಾನೆ ಸೊ ಮೂರು ಒಂದು ಟ್ರಯಾಂಗಲ್ ತರ ಇಟ್ಟುಕೊಳ್ತಾರೆ ಸೊ ಇಟ್ಟುಕೊಂಡು ಕಾರಕಾಹ್ವಯ ಕಾರಣಾಹ್ವಯ ಅಂತನು ಪಾಠಗಳು ಅನೇಕ ಪಾಠಗಳು ಕಾರಣಾಹ್ವಯ ಅಂತನು ಇದೆ ಸೊ ಕಾರ್ಯ ಬಂದಿದೆ ಕಾರ್ಯ ಕಾರಣ ಮತ್ತು ಫಲ ಅಂತ ಇವರು ಒಂದು ಟ್ರಯಾಂಗಲ್ ಆಗಿ ಇಟ್ಕೊಳ್ತಾರೆ ಸಂಕಷ್ಣ ಒಡೆಯರು ಕಾರಕಾಹ್ವಯ ಎಂಬುದನ್ನ ಇಟ್ಟುಕೊಂಡಿದ್ದಾರೆ ಬಟ್ ಎನಿವೆ ಈ ಪದ್ಯದಲ್ಲಿ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಭಗವಂತ ಈ ಕೆಲಸಗಳನ್ನ ಮಾಡಿಸ್ತಾನ ಅಂತ ಬಂದಿದೆ ನೆಕ್ಸ್ಟ್ ಪದ್ಯದಲ್ಲಿ ಅವನು ತಾನೇ ರೂಪ ತಾನೇ ತನ್ನ ಸ್ವತಂತ್ರ ಅಂದ್ರೆ ಇದು ಏನು ಇಲ್ಲಿ ಪ್ರಿನ್ಸಿಪಲ್ ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ದೇವರು ಒಂದು ನಾವು ಹೀಗೆ ಕೇಳಿದ್ದೀವಿ ದೇವರು ತತ್ವಾಭಿಮಾನಿ ಲಕ್ಷ್ಮೀದೇವಿ ಮೂಲಕ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಮಾಡ್ತಾನ ಅಂತ ಅಂದ್ರೆ ಏನು ಮನಸ್ಸಿಗೆ ತೋರತ್ತ ಅಂದ್ರೆ ನಾವು ಪ್ರಾಕೃತವಾಗಿ ಈ ಚಿಂತನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಬಿಕಾಸ್ ಪ್ರಾಕೃತ ಇಂದ್ರಿಯಗಳು ಚಿಂತನೆಯೂ ಹಾಗೆ ಇರುತ್ತೆ ಅಂದ್ರೆ ಒಂದರೊಳಗೆ ಒಂದು ಇದೆ ಅಂದ್ರೆ ನಮಗೇನೋ ದೇವರಿಗೇನೋ ಡೈರೆಕ್ಟ್ ಕನೆಕ್ಷನ್ ಎಂಬುದು ಇರೋದಿಲ್ಲ ಥ್ರೂ ದಟ್ ನಮಗೆ ಯಾರು ತಂದೆ ನಮ್ಮ ಅಪ್ಪ ಅಮ್ಮ ತಂದೆ ಅಪ್ಪ ಅಮ್ಮಗ ಅವರು ಋಷಿಗಳು ಆಮೇಲೆ ಸ್ವಯಂಭೂಮನು ಹೀಗೆ ಸೊ ದೇವರೆಲ್ಲ ಇದಾನೆ ನಮ್ದು ಸಂಬಂಧ ಇಸ್ ಇಂಡೈರೆಕ್ಟ್ ಸಂಬಂಧ ಅಂತ ಬರುತ್ತೆ ಹಾಗಲ್ಲ ದೇವರು ಇದು ನಮ್ಮ ಪ್ರಾಕೃತ ಚಿಂತನೆಯಲ್ಲಿ ಬರುವಂತ ಒಂದು ದೋಷ ಅದು ದೇವರು ಅಂಬೋದು ಆವಾಗ ನಾವು ವ್ಯಾಪ್ತಿ ಸಂಧಿಯಲ್ಲಿ ನೆನಪಿಟ್ಟುಕೊಂಡು ವ್ಯಾಪ್ತನಾಗಿದ್ದ ಅಂದ್ರೆ ನಮ್ಮ ತಂದೆ ತಾಯಿ ಮೂಲಕವಾಗಿ ನಾವು ಹುಟ್ಟಿದ್ವಿ ಅಂದ್ರೆ ಅಲ್ಲಿನೂ ತಂದೆ ತಾಯಿಗಳನ್ನು ಒಳಗೆ ಭಗವಂತ ಹೇಳುವ ಭಾಷೆಯನ್ನ ಹಾಗೆ ಬಿಡಿಸ್ತೀವಿ ಅವರ ಒಳಗೆ ಇದ್ದು ಅಂತ ಒಳಗೆ ಮಾತ್ರ ಇಲ್ಲ ಒಳಗೆ ಹೊರಗೆ ಸರ್ವತ್ರದಲ್ಲಿನೂ ಇದ್ದು ಮಾಡಿಸ್ತಾನ ಅಂದ್ರೆ ಇದಕ್ಕೆ ಇನ್ನೊಂದು ಕ್ರೂಡ್ ಆಗಿ ಹೇಳ್ಬೇಕು ಅಂದ್ರೆ ದೇವರು ತನ್ನ ಸ್ವತಂತ್ರ ಅಂಬೋ ಒಂದು ಹಗ್ಗವನ್ನ ಯಾವ ಹಗ್ಗ ಅಂದ್ರೆ ಇಟ್ಸ್ ನಾಟ್ ರಿಯಲಿ ಹಗ್ಗ ಇಲ್ಲ ಆ ವ್ಯಾಪ್ತಿ ಇದ್ದೇ ಇರತ್ತೆ. ನಮಗೇನು ಅವನಿಗೇನು ಎಲ್ಲಾ ಕಡೆನೂ ಸಂಬಂಧವೂ ಇದೆ. ಸೊ ಅದು ಹೇಳಕ್ಕೆ ಇದು ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಮಾಡಿಸ್ತಾನ, ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಮಾತ್ರ ಮಾಡಿಸ್ತಾನಂದ್ರೆ ಇಂಡೈರೆಕ್ಟ್ ಅಂತ ತಿಳ್ಕೊಬೇಡಿ. ಅಲ್ಲಲ್ಲಿ ಅವನು ಪಂಚಭೂತ, ಯಾಕೆಂದ್ರೆ ನಾವು ಪಂಚೀಕರಣ ನೋಡಿದ ಪಂಚಭೂತವನ್ನ ತಕೊಂಡು ಅದನಿಂದ ಹ್ಯಾಗ ಹ್ಯಾಗೆ ನಮ್ಮಲ್ಲಿ ಇಂದ್ರಿಯ ಬಂತು, ಆ ಎಂಟೈರ್ ಪಂಚೀಕರಣದ ಪಿಕ್ಚರ್ ಬಂದಾಗ ಹ್ಯಾಗ ಹ್ಯಾಗ ಎಲ್ಲವೂ ಬಂತು ಅಂದ್ರೆ ಅದು ಒಳಗೆ ಒಳಗೆ ಅಂದ್ರೆ ನಾವು ನೋಡಿದ್ದು ಪಂಚೀಕರಣದಲ್ಲಿ ದೇವತೆಗಳು ದ್ವಾರ ಅಲ್ಲಿಯ ಒಂದೊಂದು ಒಂದೊಂದು ಇಟ್ಟುಕೊಂಡಿವಿ. ನಾವು ಶೇಷದೇವರನ್ನ ಇಟ್ಟುಕೊಂಡಿದ್ದೀವಿ, ಗರುಡನನ್ನ ಇಟ್ಟುಕೊಂಡಿದ್ದೀವಿ, ಶೇಷ ಇಂದ್ರ ಮತ್ತು ರುದ್ರ ವಾಯು ಎಲ್ಲರನ್ನ ಇಟ್ಟುಕೊಂಡು ತ್ರೂದಂ ಎಲ್ಲ ಬಂದಿದೆ. ಅದು ಮಾತ್ರ ಇಲ್ಲ, ಅವನೇ ಡೈರೆಕ್ಟ್ ಆಗಿ ಇರುವಂತ ಅಲ್ಲಲ್ಲಿ ಡೈರೆಕ್ಟ್ ಆಗಿರುವಂತದ್ದನ್ನ ಹೇಳೋದು ನೆಕ್ಸ್ಟ್ ಪದ್ಯ. ಸೊ ಈ ಪದ್ಯದಲ್ಲಿ ಏನ್ ಬಂದಿದೆ ಅಂದ್ರೆ ಈ ಕರ್ಮೇಂದ್ರಿಯಾಧಿಪರ ಒಳಗೆ ಅದು ಮುಖ್ಯ ನೆಲೆಸಿದ್ದು ಶಾಗ ಮಾಡ್ತಾನಂದ್ರೆ ಮೂರು ಗುಣಮಯ ದ್ರವ್ಯಗತ ದಾಕಾರ ತನ್ನಾಮದಲ್ಲಿ ಪದಾಕಾರ ತನ್ನಾಮದಲ್ಲಿ. ಸೊ ಈ ಪದ್ಯಕ್ಕೆ ಮೂಲವಾಗಿ ಏನ್ ಹೇಳ್ತಾರೆ ಅಂದ್ರೆ ಇದು ನಮ್ಗೆಲ್ಲ ಇಷ್ಟು ತನಕ ನೋಡ್ತಾ ಬಂದಿದ್ದೀವಿ, ಇದು ರೆಪಿಟೇಷನ್ ತರ ಇರಬಹುದು, ಬಟ್ ಇಲ್ಲಿ ಮುಖ್ಯ ವಿಷಯ ಏನಾಗಿದೆ ಅಂದ್ರೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರೋ 4ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಕೆಲವು ಆ ವಿಷಯಗಳು. ಅಂದ್ರೆ ನಾವು ಏನಿದು ತಿಳ್ಕೊಂಡಿದ್ದೀವಿ ಇಷ್ಟು ಜನಕ್ಕೆ ಅಂದ್ರೆ ಪ್ರಾಣ ಒಂದೊಂದು ಇಂದ್ರಿಯ ಒಂದೊಂದು ತಕೊಂಡ್ಲ ಇದು ಶ್ರುತಿಯನ್ನ ಕೋಟ್ ಮಾಡ್ತಾರ, ಬಾಲ್ಯವೇ ಶ್ರುತಿಯನ್ನ ಕೋಟ್ ಮಾಡಿ ಇಲ್ಲಿ ಹೇಳುವಂತ ವಿಷಯ ಏನು ಅಂದ್ರೆ ಯಾರ ಶಬ್ದ ಏನೇ ಬಂದ್ರನು ಅದು ಎಲ್ಲವೂ ಯಾವ ಏನೇ ನಾವು ಪಂಚೀಕರಣದಲ್ಲಿ ಪ್ರತಿ ಯಾವ ಯಾವ ಲೈನ್ಸ್ ಹೇಗೆ ಹೇಳಿದ್ನು ಎಲ್ಲವೂ ಭಗವಂತನ ಅಧೀನ ಅಂತ ತಿಳ್ಕೋಬೇಕು ಅಂತ. ಅಂದ್ರೆ ಕಣ್ಣಿನಿಂದ ನೋಡುತ್ತೆ ಚಕ್ಷುಂದ್ರಿಯ ನೋಡುತ್ತೀವಿ ಅಂದ್ರೆ ಈ ಕಣ್ಣು ಕಣ್ಣಲ್ಲಿ ನಾವು ಈ ಗೋಳಕದಲ್ಲಿ ಇರುವಂತ ಏನೇನೆಲ್ಲ ಇದೆಯೋ ಅಲ್ಲಿ ಇರುವಂತ ಬ್ಲಾಕ್ ವೈಟ್ ಬ್ಲಡ್ ವೆಸಲ್ಸ್ ಎಲ್ಲ ನಾವು ನೋಡಿದೀವಿ, ಮತಗಟ್ಟೆಯಲ್ಲಿ ನೋಡಿದೀವಿ. ಸೊ ಇದೆಲ್ಲವೂ ಪ್ರತಿ ಒಂದು ಜಡ ಪ್ರತಿ ಒಂದು ಚೇತನವು ಅವನ ಅಧೀನ, ಅವನೇ ತೋರಿಸ್ತಾನ, ಬುದ್ಧಿಯಲ್ಲಿ ಅವನೇ ಇದ್ದು ಬೋಧಿಸ್ತಾನ ಅಂತ ತಕೋಬೇಕು ಅಂಬುದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ತದಾಕಾರ ತನ್ನಾಮದಲ್ಲಿ ಕರೆಸುವ ಅಂಬೋದನ್ನ ವಿಷಯವಾಗಿ ತಗೊಂಡಿದೆ. ತದಾಕಾರ ತನ್ನಾಮ ಅಂಬುದು ನಮ್ಗೆ 3ನೇ ಸಂಧಿ ವ್ಯಾಪ್ತಿ ಸಂಧಿಯಲ್ಲೇ ಬಂದಿದೆ, ಬಟ್ ಇಲ್ಲಿ ಹೇಳುವಾಗ ಅದು ಯಾರು ನಿನ್ನೆ ಮಾಡಬೇಕು, ತದಾಕಾರ ತನ್ನಾಮದಲ್ಲಿ ಇದ್ದಾನೆ ಅವನಿಲ್ಲ ಅಂದ್ರೆ ಎಲ್ಲಾ ಕಡೆನೂ ಇದ್ದಾನೆ. ವೇವರ್ ಯು ಸಿ ಹೌವರ್ ಯು ಸಿ ಎಲ್ಲಾ ಕಡೆನೂ ಭಗವಂತನೇ ಇದ್ದಾನೆ ಎಂಬುದು ಆಕಾಶದಂತ ಇಲ್ಲ, ವ್ಯಾಪ್ತಿಯಲ್ಲಿ ನೋಡಿದ ವಿಷಯವೇ ಇದ್ದಾನೆ. ಇರೋದು ಮಾತ್ರ ಇಲ್ಲ, ಅಲ್ಲಿ ಇದ್ದು ಪ್ರೇರಿಸಿ ನಿಯಮಿಸಿ ಸೃಷ್ಟಿಸಿ ಸ್ಥಿತಿ ಲಯ ಅಂದ್ರೆ ಒಂದೊಂದು ಲೀನು ಕಣ್ಣು ಅಂತ ತಕೊಂಡ್ರೆ ಕಣ್ಣಿಗೆ ಅಷ್ಟ ವ್ಯಾಪಾರವು ಅದಕ್ಕೆ ಬರಬೇಕು. ಕಣ್ಣಲ್ಲಿ ಇರುವಂತಹ ಪ್ರತಿ ಒಂದೊಂದು ಆ ಒಂದು ಬ್ಲಡ್ ವೆಸಲ್ ತಕೊಳ್ಳಿ ಪ್ರತಿ ಒಂದಕ್ಕೇನು. ಸೊ ಹೀಗೆ ಪದರ್ ಪದರಾಗಿ ಬಿಡಿಸ್ತಾರೆ ಅಂದ್ರೆ ಒಂದು ದಿವಸ ಕೃಷ್ಣಾಮೃತ ಮಹಾರ್ಣವದಲ್ಲಿ ಅದು ಹೇಳುವಾಗ ಹೇಳ್ತಾರೆ ಒಂದು ದಿವಸ ದೇವರದು ಜ್ಞಾನ ಹೇಗೆ ನಮ್ಗೆ ದೇವರಲ್ಲಿ ಭಕ್ತಿ ಅಂತೀವಿಲ್ಲ, ಭಕ್ತಿ ಎಂಬುದಕ್ಕೆ ಅವರು ಕೊಡೋ ಎಕ್ಸ್ಪ್ಲನೇಷನ್ ಏನು ಅಂದ್ರೆ ಜ್ಞಾನ ಬೇರೆ ವಿವೇಕ ಬೇರೆ ಭಕ್ತಿ ಬೇರೆ ಅಂತ. ಅಂದ್ರೆ ಭಕ್ತಿ ಏನು ಜ್ಞಾನವೇ ಭಕ್ತಿ ಅಲ್ವಾ ಅಂದ್ರೆ ಜ್ಞಾನ ಇರ್ಬೋದು, ನಮ್ಗೆ ಎಲ್ಲರಿಗೇನು ಜ್ಞಾನ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ ದೇವರದು ದೇವರ ಅಧೀನ ಇದು ಇಷ್ಟು ತನಕ ನಾವು ಕಲಿತಾ ಬಂದಿದ್ದೀವಿ ಅದು ಜ್ಞಾನ ಆಗತ್ತೆ. ಭಕ್ತಿ ಎಂಬುದಕ್ಕೆ ಹೇಳೋದೇ ಬೇರೆ. ಭಕ್ತಿ ಎಂಬುದಕ್ಕೆ ದೇವರು ಅಂದ್ರೆ ಇದು ಒಂದು ಸ್ನೇಹದ ಭಾವ ಅಂತಾರೆ. ಭಕ್ತಿ ಎಂಬುದು ಅವನು ಮಾಡುವ ಉಪಕಾರದ ಸ್ಮರಣೆ, ಅದೇ ಭಕ್ತಿ. ಭಕ್ತಿ ಎಂಬುದಕ್ಕೆ ಜ್ಞಾನಕ್ಕೇನು ಏನು ವ್ಯತ್ಯಾಸ ಅಂದ್ರೆ ದೇವರು ಕೊಟ್ಟಿದ್ದಾನೆ ನನ್ನ ಕಣ್ಣಲ್ಲಿ ಅವನು ಕಣ್ಣಾಗೆ ನಿಂತಿದ್ದಾನೆ ಅವನು ಇದು ತೋರಿಸ್ತಾ ಇದ್ದಾನೆ ಎಲ್ಲವೂ ಇದು ಅಧೀನ ಅಂತ ಒಂದು ಎರಡು ಲೈನ್ ಬರೆದಿಟ್ಟುಕೊಂಡು ಅದು ಯಾವಾಗ್ಲೂ ಓದ್ತಾ ಇರೋದು ಯಾರಿಗೇನ ಹೇಳ್ತಾ ಇರೋದು ತಿಳ್ಕೊಳ್ಳೋದು ಅವನೇ ಇದ್ದು ಅವನೇ ಮಾಡ್ತಾ ಇದು. ಬಟ್ ಭಕ್ತಿ ಎಂಬುದು ಏನು? ಭಕ್ತಿ ಎಂಬುದು ಅವನ ಆ ಒಂದು ಉಪಕಾರ ಅಂದ್ರೆ ಇವ ಕಣ್ಣಿನ ಆ ಭಾವನೆ
ಕಣ್ಣಿನಿಂದ ನಾವು ನೋಡೋವಾಗ ಯಾಕೆ ಸಾಧ್ಯ ಆಗತ್ತೆ? ಒಮ್ಮೆ ನಮಗೆ ಕಣ್ಣಿಗೆ ಏನಾರು ಬಂದ್ರೆ ಆವಾಗ ಗೊತ್ತಾಗತ್ತೆ, ಹೌ ಡಿಪೆಂಡೆಂಟ್ ಯಾರಿಗೆ ಈ ಕಣ್ಣು ಹೇಗೆ ಕಾಣಿಸ್ತಾ ಇದ್ದಾನೆ, ಹೌ ಇಸ್ ಇಟ್ ಈವನ್ ಪಾಸಿಬಲ್ ಫಾರ್ ಮೀ ಟು ಸೀ. ನಾನು ಕಾಣಬೇಕು ಅಂದ್ರೆ ಅಲ್ಲಿಂದ ಒಂದು ಬೆಳಕು ಬರಬೇಕಲ್ಲ, ಯಾರು ಕೊಟ್ಟ ಇದು? ಹೊರಗಿಂದ ಬೆಳಕಿರಬೇಕು, ಯಾರು ಕೊಟ್ಟ ಇದು? ಅದು ವಸ್ತು ಮೇಲೆ ಬಿದ್ದ ಮೇಲೆ ಅದು ಆ ವಸ್ತು ಕರೆಕ್ಟ್ ಆಗಿ ಯಥಾರ್ಥ ಜ್ಞಾನ ಬರ್ತಾ ಇದೆ. 99% ಆಫ್ ದ ಟೈಮ್ ನಮ್ಗೆ ಈ ಯಥಾರ್ಥ ಜ್ಞಾನ ನಾನು ನೋಡ್ತಾ ಇದ್ದೀನಿ ಕಣ್ಣು ತೆಗೆದಿರೋವಾಗ, 99 ಇಲ್ಲ 100% ನಾವು ಕಣ್ಣಿನಿಂದ ನೋಡ್ತಾ ಇದ್ದೀವಿ. ಡೌಟ್ ಬರೋದೇ, ನಾನು ಕಣ್ಣಿನಿಂದ ಇವಾಗ ನಾನು ನೋಡ್ತಾ ಇದ್ದೀನೋ ನೋಡ್ತಾ ಇಲ್ಲವೋ ಈ ಡೌಟ್ ನಮ್ಗೆ ಬರೋದೇ ಇಲ್ಲ. ಸಮಥಿಂಗ್ ಎಲ್ಸ್ ವಿ ಟೇಕ್ ಆವಾಗ ಬರ್ತಾ ಇಲ್ಲ. ಬಟ್ ಸಾಧಾರಣವಾಗಿರುವಾಗ ಇದು ಇದು ಸತ್ಯವಾಗೇ ಬರ್ತದೆ. ಹೌ ಇಸ್ ಇಟ್ ಈವನ್ ಪಾಸಿಬಲ್, ಹೌ ಇಸ್ ಇಟ್ ಪಾಸಿಬಲ್? ಈ ಕಣ್ಣಿನಿಂದ ನನಗೆ ಎಷ್ಟೆಷ್ಟು ಯೂತ್ ಹೋಲ್ ಡೇ ಚಿಂತನೆ ಅಂತ ಒಂದು ಅವಯವ ತಕೊಂಡು ದೇವರಿಗೆ ಭಕ್ತಿ ಅಂದ್ರೆ ಒಂದು ಅವಯವದೇ ಒಂದು ದಿವಸ ಚಿಂತನೆ. ನವರಾತ್ರಿ ಬಾಣಿದ 9 ದಿವಸದಲ್ಲಿ 9 ಕಣ್ಣನ್ನೇ ತಕೊಳ್ಳೋದು. ಇವತ್ತು ಕಣ್ಣಿನಿಂದ ಏನೇನೆಲ್ಲ ಕಂಡಿದ್ದೇನೆ, ಏನೇನೆಲ್ಲ ಇಟ್ಕೊ ನೋಡಿದ್ದೇನೆ, ಹೇಗೆ ನೋಡಿದ್ದೇನೆ? ಮಕ್ಕಳನ್ನ ನೋಡುವಾಗ ಆ ಇದು ಅಂದ ಪ್ರೀತಿ, ಹೂವನ್ನ ನೋಡುವಾಗ, ಇನ್ನೊಬ್ಬರನ್ನ ನೋಡುವಾಗ, ಬೇಡದವ್ರನ್ನ ನೋಡುವಾಗ, ಬೇಕಾದವ್ರನ್ನ ನೋಡುವಾಗ, ಸ್ಟ್ರೇಂಜರ್ಸ್ ನೋಡುವಾಗ, ವಸ್ತುಗಳು, ಒಂದೊಂದು ಶಾಪ್, ಒಂದೊಂದು ತರಕಾರಿಗಳು, ಒಂದೊಂದು ಎಷ್ಟು ಪದಾರ್ಥಗಳು, ಇದು ಹೇಗೆ ಸಾಧ್ಯ ಆಯ್ತು? ಈ ಒಂದು ಕಣ್ಣಲ್ಲಿ ಏನು ಒಂದು ಚಿಕ್ಕದು ಏನಾರು ಒಂದು ದೋಷ ಅವನು ಏನಾರು ಮಾಡಿದ ಸಾಧ್ಯವೇ ಇಲ್ಲ. ಸೊ ಅವನ ಉಪಕಾರ ಎಷ್ಟು ನಮ್ಗೆ ಈ ಕಣ್ಣು ಸರಿಯಾದ ಜಾಗೆಯಲ್ಲಿ ಇಟ್ಟು ಸರಿಯಾಗಿ ಇರುವಂತ ಮಾಡಿದ್ದಾನೆ, ಅದನಿಂದ ಎಷ್ಟು ಪ್ರಯೋಜನ ಅಂತ ದಿವಸ ಪೂರ ನಾವು ಚಿಂತನೆ ಮಾಡಿದ್ದಾಗೆ ಆವಾಗ ದೇವರ ಮೇಲೆ ನಮ್ಗೆ ಬರೋದು ಒಳಗಿಂದ ಬರುತ್ತೆ. ಈ ತರ ಯಾರು ಕೊಟ್ಟಿದ್ದಾರೆ, ಈ ತರ ಒಂದು ಕಣ್ಣು ಯಾರು ನಮ್ಗೆ ಕೊಟ್ಟಿದ್ದಾರೆ? ನಮ್ಗೆ ತುಂಬಾ ಬೇಕಾದ ಅಪ್ಪ ಅಮ್ಮ ಕೊಟ್ಟಿದ್ದಾರ, ಇಲ್ಲ ನಮ್ಗೆ ಬೇಕಾದ ಮಕ್ಕಳು ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ, ಭಗವಂತ ಒಬ್ಬನೇ ಕೊಟ್ಟಿದ್ದಾನೆ. ಒಂದೊಂದು ಜನ್ಮಕ್ಕೆ ನಮ್ಗೆ ಬಂದಾಗಲೋ ಒಂದು ಆನೆ ಜನ್ಮ ಬಂದ್ರು ಸರಿ, ಯಾವ ಜನ್ಮ ಬಂದ್ರು ಈ ಕಣ್ಣಿನಿಂದ ಕಾಣುವಂತೆ ಮಾಡ್ತಾನ. ಸೊ ಅವನ ಉಪಕಾರವನ್ನ ಸ್ಮರಣೆ ಮಾಡೋದು. ಈ ಕಣ್ಣು ಸರಿ ಇಲ್ಲ, ಇವಾಗ ಗ್ಲಾಸಸ್ ಹಾಕೊಂಡಿವಿ, ಹಾಕೊಂಡು ಅದು ಯಾರೋ ಸೃಷ್ಟಿ ಮಾಡಿ ಯಾವಾಗೋದೋ ಮಾಡಿ ನನಗೆ ತಕೊಳ್ಳೋ ಅವಕಾಶ ಕೊಟ್ಟು ಒಂದೊಂದು ದಿವಸ ಪೂರ ಒಂದು ಕಣ್ಣು ಅಂತ ಇಟ್ಟುಕೊಂಡು ಪೂರ್ತಿ ಚಿಂತನೆ ಮಾಡ್ತಾ ಬಂದ್ರೆ ದ ಗ್ರಾಟಿಟ್ಯೂಡ್ ಕ್ಷಣ ಕ್ಷಣಕ್ಕೆ ಆ ಗ್ರಾಟಿಟ್ಯೂಡ್ ಯಾವತ್ತ ನೋಡೋವಾಗ ಸಂತೋಷ ಉಕ್ಕತ್ತೆ. ಹೇಗಾಯ್ತು? ಕಣ್ಣಿನಿಂದ ಪ್ರೀತಿ, ಕಣ್ಣಿನಿಂದ ಕಣ್ಣಿನಿಂದ ಮಾತಾಡುದು. ಸೊ ಒಂದೊಂದು ಅದು ಬಂದು ನಮ್ಗೆ ಆ ಭಕ್ತಿ ಎಂಬುದಲ್ಲಿ ಆ ಭಕ್ತಿ ಬರಬೇಕು ಅಂತ. ಸೊ ಯಾವಾಗ್ಲೂ ಭಕ್ತಿಯಿಂದ ನೀವು ಮಾಡ್ತಾ ಇದ್ದೀರಾ ಅಂತ ನಾವು ಸುಮ್ಮನೆ ಭಕ್ತಿಯಿಂದ ಮಾಡ್ತೀವಿ ಅಂತ ಆ ಶಬ್ದವನ್ನ ಭಕ್ತಿ ಎಂಬುದನ್ನ ಬಳಸ್ತೀವಿ. ನಾವು ಭಕ್ತಿ ಎಂಬುದು ಜಸ್ಟ್ ಬರೀ ತಿಳುವಳಿಕೆಗೆ ಬಳಸ್ತೀವಿ ಹೊರತು ಆ ಉಪಕಾರದ ಸ್ಮರಣೆ, ಉಪಕಾರದ ಸ್ಮರಣೆ ಪೂರ್ವಕವಾದ ಆ ಭಕ್ತಿ ಮಾಡಬೇಕು ಅಂದ್ರೆ ಪೂರ್ತಿಯಾಗಿ ಈ ಜ್ಞಾನ ಮುಖ್ಯ ಆಗತ್ತೆ. ಅದಕ್ಕೆ ಇಲ್ಲಿ ಈ ಸೂತ್ರದಲ್ಲಿ ಪ್ರಾಣಾವತಾರ್ ಶಬ್ದಾತ್ ಅಂತ ಹೇಳುವಾಗ ಎಲ್ಲವೂ ನೇತ್ರದಿಂದ ಅವನೇ ತೋರಿಸ್ತಾನ, ಅವನೇ ಬೋಧಿಸ್ತಾನ, ಅವನೇ ಎಲ್ಲವೂ ಮಾಡ್ತಾನ. ಜ್ಞಾನ ಇಚ್ಛ ಕ್ರಿಯಾ ಆ ಪರಾಧೀನವಾಗಿದೆ, ಜೀವದ ಸ್ವಭಾವವಾಗಿದ್ರು ಆ ಇಚ್ಛೆಯನ್ನು ಕೊಡ್ತಾ ಇದ್ದಾನೆ ನಮ್ಗೆ. ಇದು ಮಾಡಬೇಕು, ಇಚ್ಛಿಸಬೇಕು, ಮಕ್ಕಳ ಮೇಲೆ ಪ್ರೀತಿ ಮಾಡಬೇಕು ಅಂತ ಇಚ್ಛೆ ಕೊಡ್ತಾನ, ಆಮೇಲೆ ದೇವರ ವಿಷಯ ತಿಳ್ಕೋಬೇಕು ಎಂಬ ಇಚ್ಛೆಯನ್ನು ಕೊಡ್ತಾನೆ. ಇದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕಂತ ಆವಾಗಲೇ ಬರುತ್ತಂತ. ಅದೆಲ್ಲ ನೆನಪಿಟ್ಟುಕೊಂಡು ನಮಗೆ ಇದನ್ನ ಅವನು ಕೊಟ್ರೆ ಉಂಟು, ಅದಕ್ಕೆ ಪರಾಧೀನ ಅಂತ. ಸೊ ಜ್ಞಾನ ಇಚ್ಛ ಕ್ರಿಯಾ ಪರಾಧೀನವಾಗಿದ್ದಾನೆ, ಪರಾಧೀನನಾದ ಜೀವನಿಗೆ ದೇವರದು ಕರುಣೆಯಿಂದ ಕೊಡ್ತಾ ಇದ್ದಾನೆ ಅಂತ ಅಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಅದಕ್ಕಾಗ ಅವನು ಇದ್ದಾನೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಇರಬೇಕು ಅಂತ. ಅವನೇ ತದಾಕಾರ ತನ್ನಾಮ, ಅದೇ ಆಕಾರದಿಂದ ತೊಟ್ಟಿದ್ದಾನೆ, ಇಲ್ಲದ ಆ ಆಕಾರದಿಂದ ಇದ್ದು ಆ ಹೆಸರಿನಿಂದ ಇದ್ದು ಭಗವಂತ ಆ ಕಾರ್ಯಗಳನ್ನ ಮಾಡಿಸ್ತಾನ ಅಂತ ಅಲ್ಲಿ ಸೂತ್ರದಲ್ಲಿ ಹೇಳಿದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ಇದು ಇಟ್ಕೊಂಡು ಹೇಗೆ ನಮ್ಮನ್ನ ಈ ಚಿಕ್ಕ ಜೀವನ ಹೇಗೆ ಬಂಧನದಲ್ಲಿ ಇಡ್ತಾನೆ ದೇವರು ಅಂದ್ರೆ ಆ ಒಂದು ಸತ್ವರಜ ತಮೋಭಿಮಾನಿಯಾದಂತ ಶ್ರೀಭೋ ದುರ್ಗೆ, ಆಮೇಲೆ ಅವಾಂತರ ದೇವತೆಗಳು ಇದ್ದಾರೆ ಸತ್ವರಜ ತಮೋ ಗುಣಕ್ಕೆ, ಈ ಭಾರತೀ ಸರಸ್ವತಿ ಪಾರ್ವತಿ ಇವರುಗಳೂ ಬರ್ತಾರೆ. ಸೊ ಹೀಗೆ ಇವರನ್ನ ಇಟ್ಟುಕೊಂಡು ಹೇಗೆ ಬಂಧನ ಅವರವ್ರ ಕೆಳಗೆ ಇರುವ ಅವರವ್ರ ತತ್ವವನ್ನು ಅವರವ್ರ ಮೂಲಕವಾಗಿ ಮಾಡಿಸ್ತಾನೆ ದೇವರು. ಇದು ಹೇಗೆ ಮಾಡಿಸ್ತಾ ಇದ್ದಾನೆ ಅಂತ ಬರುವಾಗ ಅಲ್ಲಿ ಅವರು ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಅದು ಹೇಳಿದೆ,
ಅಲ್ಲಿ ಆಚಾರ್ಯ ಸೂತ ಬಸವರಲ್ಲಿ ಹೇಳುವ ಘಟದಲ್ಲಿ ಇರುವಂತ ನೀರು ಹೇಗೆ ಘಟಾಕಾರವಾಗಿರುತ್ತೋ ಹಾಗೇನೆ ಭಗವಂತನು ನಮ್ಮಲ್ಲಿ ಇರ್ತಾನೆ. ಈ ಘಟ ಅಂದ್ರೆ ಈ ಪಂಚಭೂತದಿಂದ ಮಾಡಿದ ದೇಹ, ಇದು ಒಳಗೆ ಸದಾಕಾರನ ಆಗಿದ್ದಾನೆ. ಅದು ವ್ಯಾಪ್ತಿ ಸಂಧಿಯಲ್ಲೇ ಬಂದಿದೆ. ಇಲ್ಲಿ ಸೂತ ಭಾಷೆಯಲ್ಲಿ ಇದನ್ನ ಪೂರ್ತಿಯಾಗಿ ಅದಕ್ಕೆ ಪ್ರಮಾಣ ಕೊಟ್ಟು ವೇದವ್ಯಾಸ ನಿರ್ಣಯ ಮಾಡಿದ್ದು. ಇದಾದ ಮೇಲೆ ಹಾಗೆ ಬಂಧನದಲ್ಲಿ ದೇವರು ಇರ್ತಾನೆ ಅಂತ ಬಂದಾಗ ಅಲ್ಲಿ ಹೇಳ್ತಾರೆ, ದೇವರು ಬಂದು ಈ ಮೂರು ಗುಣವನ್ನ ಬಳಸ್ತಾನ ಅಂತ ಹೇಳ್ತಾರೆ. ಮೂರು ಗುಣವನ್ನ ಬಳಸ್ತಾನಂತ ಇಲ್ಲಿ ಬಂದಿದೆ. ಇನ್ನೊಂದು ಕಡೆ ಏನು ಬಂದಿದೆ ನಮಗೆ, ನಾವು ನೋಡಿದ್ದೀವಿ, ಅಭಿಮಾನವೇ ಕಾರಣ. ಅಭಿಮಾನ ಅದು ಷೋಡಶಿ ನೋಡುವಾಗ ಅಜ್ಞಾನ ಷಟ್ಕ ಅಂತ, ಅಜ್ಞಾನ ಷಟ್ಕವನ್ನ ಇಟ್ಟುಕೊಂಡು ಜ್ಞಾನ ಸಪ್ತದಿಂದ ಅವನು ಮೋಚನ ಮಾಡ್ತಾನಂತದ್ದು ಅನೇಕ ಕಡೆ ನೋಡ್ತಾ ಬಂದಿದೆ. ಅಂದ್ರೆ ಏನು ಬೇಸಿಕಲಿ ಏನು ಅಭಿಮಾನ ತಾನೇ ಆಗತ್ತೆ ಅಂದ್ರೆ ಆ ಅಭಿಮಾನ ದೇವರು ಕೊಡುವಂತ ಅಭಿಮಾನ. ಈ ಅಭಿಮಾನ ಬರ್ಲಕ್ಕೆ ಯಾವ್ದು ಕಾರಣ ಅಂದ್ರೆ ಮೂರು ಗುಣಗಳು, ತ್ರಿಗುಣಗಳು ಕಾರಣವಾಗಿ ಇರತ್ತೆ ಅಂತ ಬರುತ್ತೆ. ತ್ರಿಗುಣಗಳು ಹೇಗೆ ಈ ಕೆಲಸವನ್ನ ದೇವರು ತ್ರಿಗುಣದಿಂದ ಮೂರು ಗುಣಮಯ ಅಂತ ಹೇಳ್ತಾರೆ. ಮೂರು ಗುಣಮಯ ಹೇಗೆ ಬಂಧನದಲ್ಲಿ ಹಾಕ್ತಾ ಇದ್ದಾನಂದ್ರೆ ಇಲ್ಲಿ ಹೇಳ್ತಾರೆ, ಸತ್ವಗುಣ ಅಂಬೋದು ಮನಸ್ಸನ್ನ ಆಶ್ರಯ ಮಾಡಿಕೊಂಡು, ಮನಸ್ಸು ಮತ್ತು ಜ್ಞಾನೇಂದ್ರಿಯವನ್ನ ಸತ್ವಗುಣ ಆಶ್ರಯ ಮಾಡಿಕೊಂಡಿರುತ್ತೆ. ಆಶ್ರಯ ಅಂದ್ರೆ ಬೇಸಿಕಲಿ ಅದನ್ನ ಅವಲಂಬಿಸಿ ಇರುತ್ತೆ ಅಂತ ಅರ್ಥಲ್ಲ. ದಟ್ ಈಸ್ ಹಿಸ್ ಹೌಸ್. ಎಲ್ಲಿಂದ ಕೆಲಸಗಳನ್ನ ಮಾಡುತ್ತ, ಈ ನಮ್ಗೆ ಬಂಧನದಲ್ಲಿ ಇರಬೇಕು ಅಂದ್ರೆ ಎಲ್ಲಿಂದ ಕೆಲಸ ಮಾಡುತ್ತೆ, ಯಾವುದನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮಾಡುತ್ತೆ ಅಂದ್ರೆ ಸತ್ವಗುಣ ಮನಸ್ಸು ಜ್ಞಾನೇಂದ್ರಿಯದಲ್ಲಿ ಇರುತ್ತೆ. ರಜೋಗುಣ ಅಂಬೋದು ಒಂದು ಕರ್ಮೇಂದ್ರಿಯದಲ್ಲಿ ಇರುತ್ತೆ. ತಮೋಗುಣ ಅಂಬೋದು ಈ ದೇಹ ಅಂದ್ರೆ ದೇಹ ಅಂದ್ರೆ ಇಟ್ ಇಸ್ ಎಲ್ಲವೂ ಇರ್ಲಕ್ಕೆ ನಮ್ಗೆ ಕಾಣುವಂತ ದೇಹ. ದಟ್ ಹೌಸಸ್ ಎವ್ರಿಥಿಂಗ್. ಎವ್ರಿಥಿಂಗ್ ಇಸ್ ವೆರಿ ವೆರಿ ಡಿಫರೆಂಟ್. ಇದನ್ನು ಇಟ್ ಇಸ್ ಆಲ್ ಪುಟ್ ಟುಗೆದರ್ ಇನ್ ಒನ್ ಪ್ಲೇಸ್ ದಟ್ ವಿ ಸೀ. ಇದು ನನ್ನ ದೇಹ ಅಂತ ಬರುತ್ತಲ್ಲ ಈ ದೇಹದಿಂದ. ಸೊ ಅದಕ್ಕೆ ತಮೋ ಗುಣ ಅಂತ ಮಾಡ್ತಾರೆ. ಇದಕ್ಕೆ ಭಾಗವತದಲ್ಲಿ ದರ್ಶ ಭಾಗವತ ಯಾಕೆ ಅಂದ್ರೆ ಇಲ್ಲೇ ಬರುತ್ತೆ, ಕಾರ್ಯಕಾರಣ ಕರ್ತೃತ್ವ ದ್ರವ್ಯ ಜ್ಞಾನ ಕ್ರಿಯಾಶ್ರಯ. ಅದೇ ಪ್ರಮಾಣ ಇಲ್ಲೇ ದ್ರವ್ಯ ಅಂತ ಇಲ್ಲಿ ಬರೆದಿದ್ದಾರೆ. ಮೂರು ಗುಣಮಯ ದ್ರವ್ಯ ಅಂತ. ಸೊ ಅದಕ್ಕೆ ದ್ರವ್ಯ ಜ್ಞಾನ ಕ್ರಿಯಾಶ್ರಯ, ದ್ರವ್ಯ ಜ್ಞಾನ ಕ್ರಿಯೆಯನ್ನ ಆಶ್ರಯ ಮಾಡಿಕೊಂಡು ಬದ್ನಾತಿ ನಿತ್ಯದ ಮುಕ್ತಾಂ ವಾಯಿನಂ ಪುರುಷಂ ಗುಣ ಅಂತ ಅಲ್ಲಿ ಬಂದಿದೆ. ಬಂಧನ ಮಾಡ್ತಾನೆ ದೇವರು ಅಂತ. ಹಾಗೆ ದ್ರವ್ಯ ಅಂದ್ರೆ ಯೂಶಲಿ ದ್ರವ್ಯ ಅಂಬುದು ಇಲ್ಲಿ ವಿಶೇಷವಾಗಿ ದೇಹಕ್ಕೆ ಪಂಚಭೂತದಿಂದ ನಿರ್ಮಿತವಾದ ದೇಹಕ್ಕೆ ದ್ರವ್ಯ ಅಂತಾರೆ. ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯ, ಆಮೇಲೆ ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯಗಳು, ಅದನ್ನ ಮನೆ ಮಾಡಿಕೊಂಡು ಇದು ಮಾಡ್ತಾನೆ ದೇವರು. ಸೊ ಇದಕ್ಕೆ ಇದು ಮೂಲಕವಾಗಿ ಇದನ್ನ ಮನೆ ಮಾಡಿಕೊಂಡು ಏನು ಮಾಡ್ತಾನೆ ಅವನು, ಏನು ಬಂಧನೆ ಮಾಡ್ತಾನೆ, ಏನು ಆಗತ್ತೆ ಇಲ್ಲಿ ಅಂದ್ರೆ ಕಾರ್ಯ ಕಾರಣ ಕರ್ತೃತ್ವ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ದ್ರವ್ಯದಲ್ಲಿ ಇದ್ದು ಕಾರ್ಯಗಳು ಕಾಣಿಸುತ್ತ, ಜ್ಞಾನದಲ್ಲಿ ಆ ಕಾರ್ಯಕ್ಕೆ ಬೇಕಾದ ಕಾರಣ ಕಾಣಿಸುತ್ತೆ. ಕಾರ್ಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಬೇಕು. ಇಂದ್ರಿಯಗಳು ಕಾರಣ, ಜ್ಞಾನೇಂದ್ರಿಯಗಳು ಕಾರಣ ಆಗತ್ತೆ. ಸೊ ಕಾರಣ ಅಂತ. ಆಮೇಲೆ ಕರ್ಮೇಂದ್ರಿಯಗಳು ಕಾರಣ ಆಗತ್ತೆ. ಮನಸ್ಸು ಏನಾಗತ್ತೆ ಅಂದ್ರೆ ಇಲ್ಲಿ ಕರ್ತೃ ಕರ್ತ, ನಾನ್ ಮಾಡ್ತೀನಿ ಅಂಬೋದು ಬರೋದು ಕರ್ತ ಆಗುತ್ತೆ. ಸೊ ಹೀಗೆ ಬಂಧನದಲ್ಲಿ ಇಡ್ತಾನೆ ದೇವರು ಅಂತ. ಅಂದ್ರೆ ಮನಸ್ಸಲ್ಲಿ ಹೇಗೆ ಬಂಧನೆ ಆಗತ್ತೆ, ಮನಸ್ಸಲ್ಲಿ ಸತ್ವಗುಣ ಇದ್ದು ಏನು ಯಾವ ರೀತಿಯಿಂದ ಬಂಧನಕ್ಕೆ ಆಗತ್ತೆ ಅಂದ್ರೆ ಇಲ್ಲಿ ಸತ್ವಗುಣ ಅಂದ್ರೆ ಸತ್ವಗುಣ ಮಾತ್ರ ಇರೋ, ಸತ್ವಗುಣ ಇಸ್ ಪ್ರಿಡಾಮಿನೆಂಟ್ ಆಗಿರುತ್ತೆ. ಅಲ್ಲಿನೂ ರಜಸ್ಸು ತಮಸ್ಸು ಸತ್ವ ಇರ್ಬೋದು. ಸೊ ಸತ್ವಗುಣ ಏನ್ ಮಾಡತ್ತೆ, ಬೇಸಿಕಲಿ ಜ್ಞಾನವನ್ನ ತಂದು ಕೊಡತ್ತೆ. ಜ್ಞಾನವನ್ನ ನಮ್ಗೆ ಏನ್ ನೋಡ್ತೀವೋ, ನಾನ್ ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನಾನು ಮಲ್ಕೊಳ್ತಾ ಇದ್ದೀನಿ, ನಾನು ಎಚ್ಚರದಲ್ಲಿ ಇದ್ದೀನಿ. ಸೊ ಇದು 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 ಈ ಜ್ಞಾನ, ನಿಜವಾದ ಜ್ಞಾನ. ಕಣ್ಣು ಮುಂದೆ ಏನೋ ಇದೆ, ಕಣ್ಣು ನೋಡ್ತಾ ಇದೆ, ನಾನು ನೋಡ್ತಾ ಇದ್ದೀನಿ, ದಟ್ಸ್ ಅ ಫ್ಯಾಕ್ಟ್. ಸೊ ಇದು ಹೇಗೆ, ಇದು ಸತ್ವಗುಣದ ಕಾರ್ಯ. ಈ ಸತ್ವಗುಣ ಸತ್ವಗುಣವನ್ನು ಸತ್ವಗುಣದಿಂದಲೇ ಗೆಲ್ಲಬೇಕು ಅಂತ. ಅದು ಹೇಗೆ ಸಾಧ್ಯ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ನೋಡ್ತಾ ಇರೋದು ಸತ್ಯ, ನೋಡ್ತಾ ಇರೋದು ನಾನು,
ಅದರಲ್ಲೂ ಎರಡು ಅಂಶಗಳು ಉಂಟು, ಅದು ಆಮೇಲೆ ನೋಡೋಣ. ನಾನು ನೋಡ್ತಾ ಇದ್ದೀನಿ, ಇಲ್ಲಿ ನೋಡೋದು ನೋಡೋದು ಸತ್ಯ ಅಂದ್ರೆ ಆ ಕಣ್ಣಿನ ಕೆಲಸ, ಕಣ್ಣು ಮತ್ತು ಆ ವಿಷಯ ಯಾವುದೋ ಒಂದು ನೋಡ್ತಾ ಇದ್ದೀನಿ, ಆ ಒಂದು ವಸ್ತು ಕಣ್ಣು. ಸೊ ಇದು ಎರಡೂ ಸಂಪರ್ಕ ಆದಾಗ, ವಿಷಯದ ಸಂಪರ್ಕ ಕಣ್ಣಿಗೆ ಇಂದ್ರಿಯಕ್ಕೆ ಆಗಬೇಕು, ನಾಟ್ ಜಸ್ಟ್ ಗೋಳಕಕ್ಕೆ ಮಾತ್ರ ಅಲ್ಲ, ಗೋಳಕದಲ್ಲಿ ಇರುವಂತ ಇಂದ್ರಿಯಕ್ಕೆ ಆಗಬೇಕು. ಸಪೋಸ್ ಇಫ್ ಯು ಆರ್ ಬ್ಲೈಂಡ್, ಸಂಪರ್ಕ ಆಗೋದೇ ಇಲ್ಲ, ಕಣ್ಣು ಚೆಂದಾಗಿರತ್ತೆ ಗೋಳಕ, ಇಂದ್ರಿಯ ಇರೋದಿಲ್ಲ, ಇಂದ್ರಿಯ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕಾಣೋದಿಲ್ಲ. ಸೊ ಇಂದ್ರಿಯಕ್ಕೇನು, ಇಂದ್ರಿಯದ ವಿಷಯಕ್ಕೇನು ಸಂಪರ್ಕ ಆಗಬೇಕು, ಕಣ್ಣಿಗೇನು ಆ ಒಂದು ಹಾಡಿಗೇನು ಬರುವಂತ ಶಬ್ದಕ್ಕೇನು ಸಂಬಂಧ ಆದ್ರೆ ಅದು ಕಾಣಿಸೋದಿಲ್ಲ. ಕಣ್ಣಿನ ವಿಷಯವಾದ ಆ ಚಾರ್ಟ್ ಪಂಚೀಕರಣದಲ್ಲಿ ಇದೆ ನೋಡಿ, ಕಣ್ಣಿನಿಂದ ಅದೇ ಪಂಚೀಕರಣ ವ್ಯಾಪಾರ ಹಾಗೆ, ಕಣ್ಣಿನಿಂದ ಆ ರೂಪ ರೂಪ ಆ ರೂಪ ಬಂದು ಕಣ್ಣಲ್ಲಿ ಕೂತು ಆ ಕೆಲಸವನ್ನ ನೋಡಿಸುವ ಕೆಲಸವನ್ನ ಮಾಡುತ್ತೆ. ಇದು ಸತ್ಯ, ಸತ್ಯವಾದ ಅಂಡ್ ಜ್ಞಾನವೂ ಆಗತ್ತೆ. ಸೊ ಇದು ಸಾತ್ವಿಕ ಸತ್ವದಿಂದ ಆಗುವಂತ ಕೆಲಸ, ಮನಸ್ಸು ಜ್ಞಾನ ಇಂದ್ರಿಯದಿಂದ ಆಗುವಂತ ಕೆಲಸ. ಬಂಧನ ಎಲ್ಲಿ ಬಂತು ಅಂದರೆ, ಇದಕ್ಕೆ ಇನ್ನೊಂದಿದೆ, ದ ಎಕ್ಸ್ಪೀರಿಯನ್ಸರ್, ಜಸ್ಟ್ ಕಣ್ಣು ಮತ್ತು ವಿಷಯ, ಇಂದ್ರಿಯ ಮತ್ತು ವಿಷಯ ಮಾತ್ರ ಇಲ್ಲ, ಅದು ಒಳಗಡೆ ಒಂದು ಚೇತನ ಇದ್ದಾನೆ. ನಾವೇ ಚೇತನ ಒಬ್ಬನೇ ಇಲ್ಲ, ಅನೇಕರು ಇದ್ದಾರೆ, ಸೂರ್ಯನಿಂದ ಸ್ವಯಂಭೂ, ರುದ್ರ, ಇಂದ್ರ, ರುದ್ರ ಎಲ್ಲರೂ ಬಂದ್ಬಿಡ್ತಾರೆ ಕಣ್ಣಲ್ಲಿ ಇರುವಂತ. ನಾವು ನೋಡಿದೀವಿ ಎಷ್ಟು ಏಳು ದೇವತೆಗಳು ಹೇಗಿರ್ತಾರೆ, ಒಳಗಿಂದ ಪ್ರೇರಣೆ ಮಾಡೋದು, ಅನೇಕ ರೀತಿಯಾಗಿ ಅನೇಕ ದೇವತೆಗಳ ಮೂಲಕವಾಗಿ ಈ ಕಾರ್ಯ ಆಗುತ್ತೆ. ಆಗೋವಾಗ ಈ ಜೀವ ಇಲ್ಲಿ ಇದ್ದಾನೆ. ನಾವು ನಮ್ಮ ಸಂಸಾರದಲ್ಲಿ ವಿ ಐಡೆಂಟಿಫೈ ದ ಜೀವ ವಿತ್ ದ ದೇಹ, ಜೀವ ಜೀವ ಬಂದು ದೇಹವನ್ನು ನನ್ನದು ನಾನು ಅಂತ ತಿಳ್ಕೊಂಡು ಬಿಡ್ತಾ ತಿಳ್ಕೊಂಡಿದ್ದಾನೆ ಈ ಜೀವ. ಸೊ ಏನ್ ಇವಾಗ ಆಗ್ತಾ ಇದೆ, ನಾನು ನೋಡ್ತಾ, ನಮ್ಗೆ ಯಾರು ಕಾಣಿಸೋದು, ನಾನು ನೋಡ್ತಾ ಇದ್ದೀನಿ ಅಂತ ಆಗುತ್ತೆ. ಸೊ ನಾನ್ ನೋಡ್ತಾ ಇದ್ದವರು ಸತ್ಯ ತಾನೆ ಅಂದ್ರೆ ಹೌದು, ವ್ಯವಹಾರದಲ್ಲಿ ನಾನು ಅಂತಾನೆ ಹೇಳಬೇಕು. ಬಟ್ ಆ ಜೀವ ಎಲ್ಲಿ ಇದ್ದಾನೆ, ಜೀವ ಅಪ್ರಾತ್ಮೆಯಲ್ಲಿದ್ದಾನೆ, ಹೃದಯದಲ್ಲಿ ಇದ್ದಾನೆ. ಇರ್ಲಿ, ಆ ಜೀವನ ಆ ಕಣ್ಣು ನೋಡು, ಜೀವ ಹೋಮೋಜಿನಿಯಸ್ ಆಗಿ ಒಂದೇ ಸಬ್ಸ್ಟೆನ್ಸ್ ಒಂದೇ ಇದ್ರನು ದೇವರ ಈ ದೇಹದಲ್ಲಿ ಆ ನೋಡುವಿಕೆ ಅಂಬೋ ಜೀವನ ಆ ಧರ್ಮವನ್ನ ತಂದು ಕಣ್ಣಲ್ಲಿ ಇಟ್ಟಿದ್ದಾನೆ. ದಟ್ ಈಸ್ ಆಲ್ಸೋ ಅಪ್ರಾಕೃತ, ದಟ್ ಈಸ್ ಅ ನಾನ್ ಮ್ಯಾಟರ್. ನೋಡೋ ಈ ಗೋಳಕ ಆಗಲಿ, ಗೋಳಕದಲ್ಲಿ ಇರುವಂತ ಆಲ್ ದ ಕಣ್ಣಿಗೆ ಸಂಬಂಧಪಟ್ಟ ಏನೇನೆಲ್ಲ ಇದೆಯೋ ಅದೆಲ್ಲವೂ ಜಡನೆ, ಎಲ್ಲ ಜಡ ಅಂಡ್ ಆಲ್ಸೋ ಎವ್ರಿಥಿಂಗ್ ಇಸ್ ಮ್ಯಾಟರ್, ಪ್ರಾಕೃತವಾದದ್ದು. ಸೊ ಜೀವ ಅಲ್ಲೇ ನಿಂತ ಕಣ್ಣಲ್ಲಿ ಇವಾಗ ಜೀವನನ್ನ ಇಟ್ಟುಕೊಳ್ಳಿ, ನೀವು ಜೀವ ಹೃದಯದ ಒಳಗೆ ಅದು ಹೋಗಿ ಹೋಗ್ಬೇಕಾಗಿಲ್ಲ. ಸ್ಥೂಲ ದೇಹದಲ್ಲಿ ಆ ನೋಡುವಿಕೆ ಎಂಬುದು ಆ ಕಣ್ಣಲ್ಲಿ ಇದೆ, ಕಣ್ಣಲ್ಲಿ ಜೀವ ಇರಬೇಕು. ಕಣ್ಣಲ್ಲಿ ಜೀವ ಇಲ್ಲ ಅಂದ್ರೆ ಅದು ಅಲ್ಲಿ ಅದು ಇಟ್ ಇಸ್ ನಾಟ್ ಫಂಕ್ಷನಿಂಗ್, ಅದು ಕಣ್ಣಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ ಆಗ್ಬಿಡ್ತಾ. ಸೊ ಅಲ್ಲಿ ಇರುತ್ತಾನ ಅಪ್ರಾಕೃತನಾದ ಜೀವದ ಪ್ರಕಾಶ ಇರುತ್ತೆ. ಸೊ ಈ ಅಪ್ರಾಕೃತ ಈ ಪ್ರಾಕೃತ ಈ ಪ್ರಾಕೃತವನ್ನ ನೋಡಿದ ಇಟ್ ಇಸ್ ನಾಟ್ ಈವನ್ ಪಾಸಿಬಲ್. ದೇವರು ಗಿವ್ಸ್ ದಟ್ ಲಿಂಕ್, ಕೊಟ್ಟರೆ ಆಗತ್ತೆ ಈ ಸೂರ್ಯದೇವರಲ್ಲಿ ಆ ಲಿಂಕ್ ಅನ್ನ, ಈ ಸತ್ವಗುಣ, ಸತ್ವಗುಣದಲ್ಲಿ ಅವನೇ ನಿಂತಿದ್ದ. ಈ ಕಡೆ ಜಡದಲ್ಲಿನೂ ನಿಂತು ಚೇತನದಲ್ಲಿನೂ ನಿಲ್ಲುವ ಶಕ್ತಿ ದಟ್ ಈಸ್ ದೇರ್, ನಾರಾಯಣ ಲಕ್ಷ್ಮಿಗೇನೆ ಇದೆ, ಎರಡು ಕಡೆನೂ ಇದ್ದು ಎರಡು ಕಡೆನೂ ದೇವರು ಸ್ವತಂತ್ರವಾಗಿ ಕನೆಕ್ಟ್ ಮಾಡಿ ಆವಾಗ ಅಭಿಮಾನವನ್ನು, ಅಭಿಮಾನ ಅಂಬೋ ಗ್ಲೂ ಕಟ್ಟಿ, ಅಭಿಮಾನ ಅಂಬೋ ಗ್ಲೂನಿಂದ ಇದನ್ನ ಕಟ್ಟಿ ಹಾಕಿದ್ದಾನೆ. ಸೊ ಅಭಿಮಾನಕ್ಕೆ ಮೂಲ ಬರ್ಲಕ್ಕೆ ಕಾರಣ ಈ ಒಂದು ಸತ್ವಗುಣ ಅಂಬೋ ಹಗ್ಗ, ಹಗ್ಗ ಅಂತಾನೆ ಹೇಳ್ತಾರೆ ಗುಣಗಳನ್ನ ಹಗ್ಗ ಜೊತೆಯಲ್ಲಿ ಐದನೇ ಸಂಧಿಯಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಕಟ್ಟಿಯೇ ಹಾಕಿರ್ತಾನೆ. ಬಿಕಾಸ್ ಆಫ್ ದಟ್ ಆ ಜೀವನಿಗೆ, ಬಿಕಾಸ್ ಆಫ್ ದ ಲಾಂಗ್ ಅಸೋಸಿಯೇಷನ್, ನಮ್ಗೇನೆ ಆಗತ್ತೆ ಒಂದು ವಸ್ತುವನ್ನು ತುಂಬಾ ದಿವಸ ಇಟ್ಕೊಂಡ್ರೆ, ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ದು ಅಂತ ವಿ ಸ್ಟಾರ್ಟ್ ಫೀಲಿಂಗ್ ದಟ್. ಹಾಗಿರುವಾಗ ಈ ಒಂದು ಇಂದ್ರಿಯ, ಈ ಒಂದು ಜೀವ ಈ ಮನಸ್ಸು ಇಂದ್ರಿಯಗಳ ಜೊತೆಯಲ್ಲಿ ಅನಾನಾದಿ ಕಾಲದಿಂದ ಇದೆ. ಸಂಸಾರಕ್ಕೆ ಬರ್ಲಕ್ ಮುಂಚೆನೇ ಇದೆ. ಸಂಸಾರಕ್ಕೆ ಬಂದಾಗ ಬಾಂಡೇಜು ಈ ಸತ್ವಗುಣದಿಂದ ಕಟ್ಟಿನೂ ಹಾಕಿದ್ದಾನೆ. ಆದ ಕಾರಣದಿಂದ ಕಂಪ್ಲೀಟ್ ಆಗಿ ನಂದು ನನ್ನ ಕಣ್ಣು ನಾನು ನೋಡ್ತಾ ಇದ್ದೀನಿ ಅಂತ ಬರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಬಂಧನ. ಅಂದ್ರೆ ನಾವು ಏನ್ ಹೇಳ್ಬೇಕು, ದೇವರು ನೋಡ್ತಾ ಇದ್ದಾನ, ದೇವರು ಸೂರ್ಯ ನೋಡ್ತಾ ಇದ್ದಾನೆ ಇವಾಗ ಅಂತ ಹಾಗೆ ವ್ಯವಹಾರ ಮಾಡ್ಬೇಕಂದ್ರೆ ಇಲ್ಲ, ನಾನು ನೋಡ್ತಾ ಇದ್ದೀನಿ ಅಂತ ವ್ಯವಹಾರ ಮಾಡೋದು. ಬಟ್ ತಿಳ್ಕೊಳ್ಳೋದೇನು, ಈ ದೇವತೆಗಳ ಅನುಗ್ರಹದಿಂದ ದೇವರು ನನಗೆ ನೋಡಿಸ್ತಾ ಇದ್ದಾನೆ. ಈ ಜೀವ ಎಲ್ಲೋ ಬಿದ್ದಿರುವಂತ ಜೀವನ ತಂದಿಟ್ಟು ದೇವರು ನನಗೆ ಇದು ತೋರಿಸ್ತಾ ಇದ್ದಾನೆ. ಸೊ ಬೇಸಿಕಲಿ ಏನು ಬರುತ್ತೆ ಅಲ್ಲಿ, ಬಂಧದಿಂದ ಮೋಚಕ ಯಾವಾಗತ್ತೆ, ದೇವರ ನಟಿ. ಇಷ್ಟು ಒಂದು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಬರ್ಕೋಬೇಕಾಗಿಲ್ಲ. ಅಲ್ಲಿ ನೋಡುವಾಗ ದೇವರ ನೆನಪು. ಯಾರಿದನ್ನ ಅದು ಸಿಂಪಲ್ ಆಗಿ ಅದು ಹೇಳ್ಬೇಕು ಅಂದ್ರೆ ಕೃಷ್ಣಾಮೃತ ಮಹಾರ್ಣವ ಮುಂತಾದ ಗ್ರಂಥಗಳಲ್ಲಿ ಟಿಪ್ಪಣಿಕಾರರು ಎಸ್ಪೆಷಲಿ ತಾಮ್ರಪರ್ಣಿ ಆಚಾರ್ಯರು ಅವರು ಬರೆಯುವಾಗ ಹೀಗೆ ಅವರು ಕೊಡ್ತಾರೆ, ನಿಮಗೆ ದೇವರು ಮಾಡುವ ಉಪಕಾರ ಸ್ಮರಣೆ ಮಾಡಿ ಅಂತ. ಉಪಕಾರ ಹೇಗೆ ಸ್ಮರಣೆ ಮಾಡೋದು ಅಂದ್ರೆ ಈ ಒಂದು ರಹಸ್ಯ ಇಲ್ಲಿ ಹೇಳಿರುವಂತ ಈ ರಹಸ್ಯವನ್ನ ತಿಳ್ಕೊಂಡಾಗೆ ಜೀವ ಅಂದ್ರ ಚೇತನ, ಅವನ ಪ್ರಾಕೃತ, ಉಳಿದದೆಲ್ಲ ಪ್ರಾಕೃತ. ಮ್ಯಾಟರ್ ಅಂಡ್ ನಾನ್ ಮ್ಯಾಟರ್ಗೆ ಸಂಬಂಧ ಅಂಬೋದೇ ಇಲ್ಲ, ಕನೆಕ್ಷನ್ ನನ್ನದು ಅಂಬೋದೇ ಇಲ್ಲ. ಇದ್ರನು ಇದನ್ನ ದೇವರು ಸೇರಿಸಿದ್ದಾನೆ. ಸೇರಿಸುವ ಮೂಲಕವಾಗಿ ಅವನು ಯಾಕೆ ಸೇರಿಸಿದ್ದಾನೆ, ಎಲ್ಲ ಕಡೆ ಇರುವಂತ ದೇವರ ಸ್ಮರಣೆ ಬರ್ಲಕ್ಕೆ ಈ ಟೂಲ್ಸ್ ಅನ್ನ ಬಳಸಿ ದೇವರನ್ನ ಸ್ಮರಣೆ ಆಗ್ಬೇಕು. ಸೊ ಅದಕ್ಕೆ ದೇವರು ಕೊಟ್ಟಿದ್ದಾನೆ. ಸೊ ಬರೀ ದೇವರು ಆ ಲೌಕಿಕ ಲೆವೆಲ್ಲೇ ಈ ಕಣ್ಣು ಅವನು ಕೊಡದೇ ಇದ್ದಿದ್ರೆ, ಈ ಶಕ್ತಿ ಇಡದೇ ಇದ್ದಿದ್ರೆ ಐ ವೋಂಟ್ ಹ್ಯಾವ್ ಬಿನ್ ಸೀಯಿಂಗ್ ಆಲ್ ದಿಸ್. ಅಂದ್ರೆ ಒಂದು ಮನೆಯಲ್ಲಿ ಓಡಾಡಬೇಕಂದ್ರೂ ಕಣ್ಣು ಬೇಕು, ಏನ್ ಮಾಡ್ಬೇಕಂದ್ರೂ ಬೇಕು. ಸೊ ಹೀಗೆ ಕಣ್ಣು ಉಪಲಕ್ಷಣತೆಯ ಕಣ್ಣು ಕೇಳೋದು ಒಂದೊಂದು ಈಚ್ ಅಂಡ್ ಎವ್ರಿಥಿಂಗ್ ದಟ್ ಹಿ ಹ್ಯಾಸ್ ಗಿವನ್ ಎಲ್ಲ ಇರ್ಲಕ್ಕೆ ಕೊನೆಯಲ್ಲಿ ಈ ದೇಹ. ಸೊ ಹೀಗೆ ಚಿಂತನೆ ಮಾಡ್ಬೇಕು. ಸೊ ಇದನ್ನ ದೇವರು ಕಟ್ಟಿ ಹಾಕಿದ್ದಾನೆ. ಸೊ ಆ ಕಟ್ಟನ್ನ ಬಿಡಿಸುವ ಮಾರ್ಗ ಏನು, ದೇವರ ಚಿಂತನೆ. ಕಣ್ಣಿನಿಂದ ನೋಡೋವಾಗ ದೇವರು ನೋಡಿಸ್ತಾ ಇದ್ದಾನೆ. ಆರ್ ಅದರ್ ಶುಡ್ ಬಿ ಆನ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್ ಆಲ್ವೇಸ್ ದೇವರು. ಬಿಕಾಸ್ ಈವನ್ ಲೌಕಿಕ ಇದರಲ್ಲಿ ನೋಡಿದ್ನು ಈ ಕಣ್ಣನ್ನ ಕೊಟ್ಟವರು ಯಾರು, ಮಗು ಹುಟ್ಟಿದಾಗ ರೆಡಿಮೇಡ್ ಆಗ ಹಾಗೆ ಬರುತ್ತೆ. ಅಲ್ಲಿ ಆ ಕಣ್ಣನ್ನ ಇಟ್ಟು ತಾಯಿ ಇಟ್ಟಿಲ್ಲ, ತಂದೆ ಇಟ್ಟಿಲ್ಲ, ಜೀನ್ಸೇ ಸೇರಿ ಆ ಕಣ್ಣು ಆಗಿಲ್ಲ. ಎಲ್ಲಾ ಶಕ್ತಿ ಬರಬೇಕು ಅಂತನೂ ಇಲ್ಲ, ಸರಿಯಾಗಿ ಬಂದಿದೆ. ಸಂಬಡಿ ಹೆಸನ್ನಿ ಅದು ದೇವರು ದೇವತೆಗಳು ಈ ಸ್ಮರಣೆ ಬರಬೇಕು. ಸೊ ಇದು ಪೂರ್ತಿ ಬರೋದು. ಇಲ್ಲಿ ಇನ್ನೊಂದು ಅಂಶವೂ ಇದೆ, ನಾವು ಕಣ್ಣಿನಿಂದ ಸತ್ವಗುಣ ಬಂಧನ ಮಾಡುತ್ತೆ. ಸತ್ವಗುಣ ಮನಸ್ಸಲ್ಲಿ ಇದ್ದು ಮನಸ್ಸಲ್ಲಿ ಇದ್ದು ಮನಸ್ಸಿನಿಂದ ಮನಸ್ಸು ಏನು ಬಂಧನಕ್ಕೆ ಏನು ಕಾರಣ, ಮನಸ್ಸಲ್ಲಿ ವಿಕಾರಗಳು. ಕಣ್ಣು ನೋಡಿ ಒಳಗೆ ಹಾಕತ್ತ, ಮನಸ್ಸು ಒಂದು ಹೂವನ್ನ ನೋಡ್ತೀವಿ, ಒಳ್ಳೆ ಹೂವನ್ನ ನೋಡಿದಾಗ ಲಕ್ಷಣವಾದ ಹೂವು ಸೀನ್ರಿ ನೋಡಿದಾಗ ಮನಸ್ಸಲ್ಲಿ ಸಂತೋಷ ಆಗತ್ತೆ. ಮನಸ್ಸು ಅಂಬೋದು ವಿಕಾರ ಆಗತ್ತೆ. ಸಂತೋಷ ದುಃಖ ಇದು ಎರಡು ಆಗತ್ತೆ, ಅದು ಮನಸ್ಸಿಗೆ ಆಗತ್ತೆ. ಆದಾಗ ಜೀವ ಮನಸ್ಸಿಗೆ ಆದ ವಿಕಾರವನ್ನ ಓ ಆ ಹೂ ನೋಡಿ ನನಗೆ ಸಂತೋಷ ಆಯ್ತು ಅಂತ ಮನಸ್ಸಲ್ಲಿ ಆಗುವಂತ ಆ ಸುಖ ದುಃಖ, ಸುಖಕ್ಕೆ ಸುಖ ಆದಾಗ ಹೈ ಸ್ಪಿರಿಟ್ಲಿ ಇರ್ತಾನೆ, ದುಃಖ ಆದಾಗ ನೀಚತ್ವ ಅನುಸಂಧಾನ ಅಂದ್ರೆ ಕುಗ್ಗುತ್ತಾನೆ. ಸೊ ಈ ರಿಯಾಕ್ಷನ್ ಸುಖ ದುಃಖಕ್ಕೆ ರಿಯಾಕ್ಷನ್ಸ್ ನಾವು ಮಾಡುವಂತ ನಮ್ಮ ಮೂಡ್ಸ್. ಸೊ ಇದು ಮನಸ್ಸಿಗೆ ಆಗೋದನ್ನ ಮನಸ್ಸಿಗೆ ಆಗೋ ವಿಕಾರ ತನ್ನದು ಅಂತ ತಿಳ್ಕೊಳ್ತಾ ಇದ್ದಾನೆ. ಸೊ ಅಲ್ಲಿ ಬಂಧನ ಬರುತ್ತೆ. ಇಂದ್ರಿಯಗಳ ಜೊತೆಲಿ ಹೇಗೆ ಬಂಧನ ಬರುತ್ತೆ, ಇಂದ್ರಿಯ ಜೊತೆಲಿ ಬಂಧನೆ ನಾನು ನೋಡ್ತಾ ಇದ್ದೀನಿ ಅಂತ. ಇಂದ್ರಿಯ ಮಾಡುವ ಕೆಲಸ ನನ್ನ ಇಂದ್ರಿಯ, ನಾನು ಇಂದ್ರಿಯ ನೋಡ್ತಾ ಇದೆ, ಕಣ್ಣು ನೋಡ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಅಂತ ಬಂತು. ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಕಣ್ಣಿನಿಂದ ದೇವರು ನೋಡ್ತಾ ಇದೆ. ಸೊ ಹೀಗೆ ಮೂರನೇದೇನು, ಈ ದೇಹ ನನ್ನ ಕಣ್ಣು, ನಮ್ ಕಣ್ಣು ಎಷ್ಟು ಚೆಂದಾಗಿದೆ, ಕಣ್ಣು ಏನಾಗಿತ್ತು ಸ್ವಲ್ಪ ಕಾಣಿಸ್ತಾ ಇಲ್ಲ, ಐ ಟೆಸ್ಟ್ ಮಾಡ್ಕೋಬೇಕು. ಸೊ ಹೀಗೆ ಸೊ ಈ ದೇಹದಲ್ಲಿ ಇರೋದು ನಮ್ಮದು ಅಂತ ಭಾವ, ದೇಹದಲ್ಲಿ ಇರೋದಕ್ಕೆ ದೇಹವನ್ನ ನನ್ನದು ಅಂತ ಭಾವನೆ ಮಾಡೋದು, ದೇಹದಲ್ಲಿ ಇರುವಂತ ಇಂದ್ರಿಯ ನಮ್ಮದು ಅಂತ ಭಾವನೆ, ಮತ್ತು ಆ ವಿಕಾರಗಳಾಗುವಂತ ಈ ಮನಸ್ಸು ನನ್ನದು ನೋಡಿ, ನಾನು ಸುಖವಾಗಿದ್ದೀನಿ ನಾನು ದುಃಖವ, ಈ ಹೂ ನೋಡಿ ನನಗೆ ಸುಖ ಆಯ್ತು, ಇವರನ್ನ ನೋಡಿ ನನಗೆ ತುಂಬಾ ಹೇಸಿಗೆ ಬರ್ತಾ ಇದೆ, ಹೀಗೆ ನಾವು ಮಾಡ್ತೀವಿ. ಸೊ ಅದು ಬಂಧನೆ ಆಗತ್ತೆ. ಬಟ್ ನೋಡೋದು ಮುಂತಾದ ಸತ್ಯ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ನಾವು ನೋಡೋದೊಂದು ಮಿರಾಜ್ ನೋಡ್ತೀವಿ, ಮಿರಾಜ್ ಅಲ್ಲಿ ನೀರಿಲ್ಲ, ಕಣ್ಣಿನಿಂದಲೇ ಅದು ನೋಡ್ತೀವಿ, ಮನಸ್ಸಿನಿಂದಲೇ ಅದು ಗ್ರಹಣ ಆಗತ್ತೆ. ಆವಾಗ ಅದು ಏನಾಗತ್ತೆ ಅಂದ್ರೆ ಮನಸ್ಸು ಎಲ್ಲಾ ಸತ್ವ ಇದ್ರು ಅದು ಕೊನೆ ಆ ಪಾಯಿಂಟ್ಲಿ ಬಂದು ನಮ್ಗೆ ಭ್ರಮೆ ಬಂದಿದೆ, ಇಲ್ಲದನ್ನ ನೋಡ್ತಾ ಇದೆ. ಸೊ ಅದು ಆವಾಗ ಅದು ತಾಮಸ ಆಗ್ಬಿಡತ್ತೆ ನಮ್ಗೆ, ಅದು ಸತ್ವ ಆಗೋದಿಲ್ಲ. ಜ್ಞಾನ ಬಂದಾಗ, ಕರೆಕ್ಟ್ ಆಗಿ ಜ್ಞಾನ ಬಂದಾಗ ಮನಸ್ಸಿನಿಂದ ಸತ್ವದ ಜ್ಞಾನ ಆಗತ್ತೆ. ತಪ್ಪು ಜ್ಞಾನ ಬಂದಾಗ ಅದು ತಾಮಸ ಇದನಿಂದ ಆಗುವಂತದ್ದಾಗತ್ತೆ. ಸೊ ಒಂದೇ ಸತ್ವ ಪ್ರಧಾನವಾಗಿದ್ದು ಕೆಲಸ ಮಾಡಿದ್ರು ಸತ್ವದಲ್ಲಿ ಇರುವಂತ ಸತ್ವದಲ್ಲಿನೂ ಸತ್ವ ರಜಸ್ ತಮಸ್ ಇರುತ್ತೆ, ಅದು ನಮ್ಗೆ ಆಗತ್ತೆ. ಅದು ಅದರಿಂದ ನಮ್ಗೆ ಅಜ್ಞಾನ ಬರೋದಕ್ಕೆ ಬರುತ್ತೆ ನಮ್ಗೆ. ಸೊ ಇದು ಮನಸ್ಸಿನಿಂದ, ಮನಸ್ಸು ಸತ್ವ ಪ್ರಚುರವಾಗಿದ್ದು ದೇವರು ಹೀಗೆ ನಮ್ಮನ್ನ ಬಂಧನದಲ್ಲಿ ಹಾಕ್ತಾನೆ. ಸೊ ಸತ್ವ ಆದ ಮೇಲೆ ರಜಸ್ಸು ಎಲ್ಲಿ ಬಂಧಕ್ಕಾಗತ್ತೆ ಅಂದ್ರೆ ರಜಸ್ಸಿಗೆ ದೇವರು ಏನ್ ಮಾಡ್ತಾನಂದ್ರೆ ಈ ರಜಸ್ಸಿಗೆ ಕರ್ಮೇಂದ್ರಿಯ ದ್ವಾರವಾಗಿ ಕಟ್ಟಿ ಹಾಕ್ತಾನೆ. ಕರ್ಮೇಂದ್ರಿಯ ದ್ವಾರ ಈ ಜೀವನನ್ನ ರಜೋಗುಣ ಕಟ್ಟಿ ಹಾಕತ್ತೆ. ನಾವು ಮಾಡುವಂತ ಕೆಲಸಗಳು, ಈ ಕೆಲಸಗಳ ಮೂಲಕವಾಗಿ ನಾನು ಮಾಡ್ತೀನಿ, ಅಲ್ಲಿನೂ ಅದೇ ನಾನು ಮಾಡ್ತೀನಿ ಎಂಬುದೇ ಬಂಧನ. ನಾನು ಮಾಡ್ತೀನಿ ಅಂತ ಕರ್ಮ ಆಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ನಾನು ಬಂದೆ ನಾನು ಹೋದೆ ನಾನು ಕೈಯಿಂದ ಮಾಡಿದೆ ಹೀಗೆ. ಸೊ ಇದು ಬಂದು ಇದು ಯೂಶಲಿ ಫಸ್ಟ್ ಬರೋದು ಜ್ಞಾನ, ನೆಕ್ಸ್ಟ್ ಬರೋದು ಕರ್ಮ ಆಗತ್ತೆ. ಕರ್ಮ ವಿಷಯದಲ್ಲಿ, ಆ ಜ್ಞಾನ ವಿಷಯದಲ್ಲಿ ಕಣ್ಣು ಕಿವಿ ಮೂಗು ಮುಂತಾದೆಲ್ಲ ಜ್ಞಾನ ವಿಷಯದಲ್ಲಿ, ಜ್ಞಾನದಿಂದ ನಮ್ಗೆ ಬರೋದು. ಅದಕ್ಕೆ ಸತ್ವಗುಣ ಅಂತ ಹೇಳ್ತೀವಿ. ಇಲ್ಲಿ ರಜೋಗುಣ ಅಂದ್ರೆ ರಜೋಗುಣ ಇಸ್ ಆಲ್ವೇಸ್ ಆಕ್ಷನ್. ಸೊ ಈ ರಜೋಗುಣದಿಂದ ಇದು ಎಲ್ಲಿಂದ ಬಂಧನ ಮಾಡುತ್ತೆ ಅಂದ್ರೆ ಕರ್ಮ ಮಾಡೋವಾಗ. ಕರ್ಮ ಮಾಡೋದು ಯಾವುದು? ಕರ್ಮೇಂದ್ರಿಯಗಳ ದ್ವಾರ. ಅಫ್ಕೋರ್ಸ್ ಕರ್ಮೇಂದ್ರಿಯ ಅಂದ್ರೆ ಅಲ್ಲಿನೂ ಜ್ಞಾನ ಇಲ್ಲದೆ ಬರೋದಿಲ್ಲ. ಕರ್ಮೇಂದ್ರಿಯ ಮಾಡಬೇಕು ಅಂದ್ರೆ ಅಲ್ಲಿ ಏನು ಜ್ಞಾನೇಂದ್ರಿಯ, ಜ್ಞಾನದಿಂದಲೇ ಕರ್ಮ ಮಾಡಬೇಕಾಗಿದೆ. ಸೊ ಜ್ಞಾನದಿಂದಲೇ ಮಾಡಿದ್ರು ಕರ್ಮ ಅಲ್ಲಿ ಆಗ್ತಾ, ಕರ್ಮ ಎದ್ದು ಕಾಣಿಸ್ತಾ ಇದೆ. ಸೊ ಆ ಅಲ್ಲಿ ದೇವರು ರಜೋಗುಣ, ರಜೋಗುಣ ಎಂಬ ಹಗ್ಗದಿಂದ ಅದನ್ನ ಕಟ್ಟಿ ಹಾಕಿದ್ದಾನೆ ಅಂತ ಹೇಳ್ತಾ ರಜೋಗುಣ ಕರ್ಮೇಂದ್ರಿಯ ದ್ವಾರ. ಆಮೇಲೆ ತಮೋಗುಣ, ತಮೋಗುಣ ಏನು ಮಾಡುತ್ತೆ? ಈ ದೇಹ, ತಮೋಗುಣ ಎಂಬುದು ಯಾವಾಗ್ಲೂ ದೇಹ, ದೇಹದಿಂದ ದೇಹಕ್ಕೆ ಆಗುವಂತ, ದೇಹಕ್ಕೆ ನಮ್ಗೆ ಆಗತ್ತ ತಲೆನೋವು ಆಗತ್ತೆ, ತಲೆನೋವು ಆಗತ್ತೆ, ಏನೋ ಒಂದು ವಿ ಜಸ್ಟ್ ಬ್ರೇಕ್ ಅವರ್ ಲಿಂಬ್, ಏನೋ ಒಂದು ಸ್ಪ್ರೇನ್ ಆಗತ್ತೆ ನಮ್ಗೆ, ಇದು ಎಲ್ಲವೂ ಆಗೋದು ಯಾವುದಕ್ಕೆ ಆಗ್ತಾ ಇದೆ? ಈ ದೇಹಕ್ಕೆ ಪಂಚಭೂತ ಕಟ್ ಆಗತ್ತೆ ನಮ್ಗೆ, ಅನೇಕ ರೀತಿಯಿಂದ ಈ ದೇಹಕ್ಕೆ ಆಗುವಂತ ನಾವು ಹೋಗ್ತೀವಲ್ಲ ಡಾಕ್ಟರ್ ಹತ್ರ ಹೋಗೋದು ಮುಂತಾದ ದೇಹಕ್ಕೆ ಹೊರಗಿಂದ ಆಗುವಂತ ವಾಟ್ ಎವರ್ ಇಟ್ ಈಸ್ ವಿ ಸಿ ಎನಿ ಡಿಫೆಕ್ಟ್ ಡ್ರಾಬ್ಯಾಕ್ ಇಲ್ನೆಸ್, ಇದು ತಮೋ ಗುಣದಿಂದ ಆಗುವಂತ. ಆರು ಏಕಾದಶಿ ಮುಂತಾದ ಮಾಡುವಾಗ ಹೊಟ್ಟೆ ಸಂಕಟ ಇದೆಲ್ಲ ಆಗತ್ತಲ್ಲ, ಸೊ ಇದೆಲ್ಲ ನಿದ್ರೆ ಬರೋದು ಇದೆಲ್ಲ ಆಗತ್ತಲ್ಲ ಈ ದೇಹಕ್ಕೆ. ಸೊ ಇದು ಬಂದು ತಮೋ ಗುಣ, ತಮೋ ಗುಣದಿಂದ ದೇವರು ಇವಾಗ ಏನ್ ಅಂತ್ಕೊಳ್ತೀವಿ ನಾವು, ನನಗಿದಾಗತ್ತ ಅದಾಗತ್ತ ಅಂತ. ಸೊ ಅದು ತಮೋ ಗುಣ ನಮ್ಮನ್ನ ಬಂದರೆ ಇದು ಅ ಫ್ಯಾಕ್ಟ್. ದೇಹ ಕಾಲು ಏನೋ ಸ್ಪ್ರೇನ್ ಆಗಿದೆ, ದಟ್ ಇಸ್ ಅ ಫ್ಯಾಕ್ಟ್. ಇದನ್ನು ನನಗೆ ನನ್ನ ಕಾಲಿಗೆ ಇದಾಗಿದೆ, ನನ್ಗೆ ಸ್ಟ್ರೈನ್ ಆಗಿದೆ ರೀ, ಬ್ಯಾಕ್ ಸ್ಟ್ರೈನ್ ಆಗಿದೆ, ಇದು ಸ್ಟ್ರೈನ್ ನನಗೆ ಅಂತ ಜೀವ ನನಗೆ ಅಂತ ವ್ಯವಹಾರ ಮಾಡೋದು. ಸೊ ಇದು ತಮೋ ಗುಣದಿಂದ ದೇವರು ಇದನ್ನ ಬಂಧನ ಮಾಡ್ತಾನೆ. ಸೊ ಹೀಗೆ ಸತ್ವ ರಜ ತಮೋ ಗುಣಗಳನ್ನ, ತಮೋ ಗುಣಗಳು ಈ ಮೂರನ್ನು ಆಶ್ರಯ ಮಾಡಿಕೊಂಡು ನಮಗೆ ಬಂಧದಲ್ಲಿ ಹಾಕತ್ತ ಅಂತ ಹೇಳ್ತೀವಿ. ಮೋಸ ಇದು ಮೂರು ಸತ್ವ ರಜ ತಮ ಗುಣ ಅಂತ ಹೇಳ್ತೀಯಲ್ಲ, ಇದರಲ್ಲಿ ಒಂದೊಂದಿನ ಎರಡು ಅಂಶಗಳು ಉಂಟು. ಯಾವುದು ಅಂದ್ರೆ ಸೂಕ್ಷ್ಮ ಮತ್ತು ಸ್ಥೂಲ. ಇಷ್ಟು ತನಕ ಹೇಳಿದ ಎಲ್ಲವೂ ಸ್ಥೂಲ, ಸ್ಥೂಲ ಸತ್ವ, ಸ್ಥೂಲ ರಜಸ್ಸು, ಸ್ಥೂಲ ತಮಸ್ಸು, ಇದು ಎಲ್ಲೇ ಬರೋದು ಹೊರಗಡೆ ಇರುವಂತ ಪ್ರಕೃತಿ, ಆ ಲಿಂಗ ದೇಹ ಈ ಪ್ರಕೃತಿಯಿಂದ ಬರುತ್ತೆ. ಇದು ಬರೋದಕ್ಕೆ ಕಾರಣ ಒಳಗೆ ಸ್ವರೂಪ ಇದ್ದೇ ಇದೆ. ಸೊ ಈ ಸೂಕ್ಷ್ಮ ಅಂತ ನಾವು ಹೇಳುವಾಗ ಸೂಕ್ಷ್ಮ ಅಂಬುದು ನಮ್ಮ ಸ್ವರೂಪವನ್ನ ಹೇಳುವಂತ. ಅಂದ್ರೆ ಸೂಕ್ಷ್ಮ ಸತ್ವ ಗುಣ ಯಾವಾಗ ಸೂಕ್ಷ್ಮ ಸತ್ವ ಗುಣ ಬರುತ್ತೋ, ಅಂದ್ರೆ ಈ ದೇಹ ಇದೆಲ್ಲ ಬರೋದು ಸ್ಥೂಲದಿಂದ ಆಗಿದೆ, ಸೂಕ್ಷ್ಮ ಎಲ್ಲಿ ಇದೆ ಅಂದ್ರೆ ಅದು ಜೀವ, ಅದು ಜೀವ. ಸೂಕ್ಷ್ಮ ಇರೋದು ಅಂದ್ರೆ ಸಾತ್ವಿಕ ಜೀವ, ಅದು ಸೂಕ್ಷ್ಮ ಸತ್ವ. ಆ ಜೀವನಲ್ಲಿ ನಮ್ಗೆ ಯಾವುದು ಹೊರಗಿಂದ ಬರೋದಲ್ಲ, ಎಲ್ಲ ಒಳಗಿಂದ ಬರಬೇಕು. ಸೊ ಒಳಗೆ ಇರುವಂತ ಸೂಕ್ಷ್ಮ ಸತ್ವ ಯಾವಾಗ ಇಲ್ಲಿ ಹೊರಗಡೆ ಅಂದ್ರೆ ಹೊರಗಡೆ ಬರೋದು ಅಂದ್ರೆ ಅದು ಅಲ್ಲಿ ಅಪ್ರಾಕೃತ ಹಾಗೆ ಪ್ರಾಕೃತದಲ್ಲಿ ಬರೋದು ಹೀಗಿಲ್ಲ, ಅದಕ್ಕೆ ಮ್ಯಾಪ್ ಆಗುವಂತೆ ಈ ಸ್ಥೂಲ ಸತ್ವದಲ್ಲಿ ಮಿರರ್ ದ ಸೂಕ್ಷ್ಮ ಸತ್ವ. ಇದು ಹೇಗ ಆಗತ್ತೆ ಅಂದ್ರೆ ಅಲ್ಲಿಂದ ಪ್ರಕಾಶ ಲಿಂಗದೇಹ ದ್ವಾರ ಪ್ರಕಾಶ ಎಲ್ಲ ಬಂದಿದ್ರ ಅದಕ್ಕೆ ಸಮವಾಗಿ ಅದಕ್ಕೆ ಸದೃಶವಾಗಿ ಇಲ್ಲಿ ಇಲ್ಲಿ ನಮ್ಗೆ ಸ್ಥೂಲದಲ್ಲಿ ಅದು ವ್ಯಕ್ತ ಆಗಬೇಕು ನಮ್ಮ ಒಳಗೆ. ಅದೇ ಹೇಳ್ತೀವಿಲ್ಲ ನಮ್ಮ ನಾವು ಜ್ಞಾನ ಆನಂದಮಯ ದೇವರ ಭಕ್ತಿ ಎಲ್ಲವೂ ವಾಟ್ ಎವರ್ ಗುರು ಮೋಕ್ಷಕ್ಕೆ ಬೇಕಾದ ಆಲ್ ಕ್ವಾಲಿಟೀಸ್ ನಮ್ಮ ಒಳಗೆ ಈ ಜೀವನ ಒಳಗೇನೆ ಇದೆ, ಅದು ಇಲ್ಲಿ ರಿಫ್ಲೆಕ್ಟ್ ಆಗ ಯಾಕೆ ರಿಫ್ಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಇಟ್ ಈಸ್ ಸಿಮಿಲರ್ ಟು ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಎ ಮಿರರ್. ನಾವು ಚೇತನ ನಿಂತಿದ್ರೆ ಮಿರರ್ ಇಲ್ಲಿ ಹಾಗೆ ಕಾಣಿಸುತ್ತಲ್ಲ, ಹಾಗೆ ಇಟ್ ಹ್ಯಾಸ್ ಟು ಮಿರರ್ ಇಟ್. ಆ ಸತ್ವ ಈ ಒಂದು ಸ್ಥೂಲದಲ್ಲಿ ಸತ್ವ ಬರೋದಿಲ್ಲ. ಸತ್ವದ ಕಾರ್ಯ ಏನು ಕಾರ್ಯ? ಜ್ಞಾನ ಬರುತ್ತೆ. ಯಾವ ಜ್ಞಾನ ಬರುತ್ತೆ ನಮ್ಗೆ ಏನಾರು ಮಾಡುವ ಅದಕ್ಕೆ ನಾವು ಮೆಲ್ಲ ಮೆಲ್ಲ ಒಂದೊಂದು ಇಟ್ಕೊಳ್ತೀವಿ. ಆ ಕಾಲದಲ್ಲಿನು ಇದು ಇಟ್ಸ್ ನಾಟ್ ಸಮಥಿಂಗ್ ನ್ಯೂ ಆರ್ ವಿ ಇನ್ವೆಂಟೆಡ್ ಆರ್ ವಾಟ್ ಎವರ್. ಆ ಕಾಲದಲ್ಲಿ ಒಂದು ಒಲೆ 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 ಹಚ್ಚೋ ಮುಂಚೆ ಅಲ್ಲಿ ರಂಗೋಲಿ ಹಾಕಿ ಹಚ್ಚೋರಂತ, ರಂಗೋಲಿ ಹಾಕಿ ಅಲ್ಲಿ ದೇವರು ಪರಶುರಾಮ ಇದ್ದಾರೆ ಎಂಬ ಒಂದು ಚಿಂತನೆಯಿಂದ ರಂಗೋಲಿ ಸಾರಿಸಿ ರೂಢಿಸಿ ಗೋಮಯ ಎಲ್ಲ ಮಾಡಿ ಆ ಕಾಲದಲ್ಲಿ ಮಾಡಿ ಒಂದು ರಂಗೋಲಿ ಹಾಕಿ ಒಲೆಯನ್ನೇ ಇಟ್ಟು ಆಮೇಲೆ ಹಚ್ಚೋದು ಆ ಕ್ರಮ ಇತ್ತು. ಯಾಕೆ ಅಂದ್ರೆ ಆ ಒಲೆ ಹಚ್ಚಲಕ್ಕೆ ಮುಂಚೆ ಅಲ್ಲಿ ಪರಶುರಾಮನ ಚಿಂತನೆ ಬರಬೇಕು ಅಂತ. ಇದು ಮಾಡ್ತಾ ಇದ್ರೆ ನಮ್ಗೆ ಆ ಫೆಸಿಲಿಟಿ ಇಲ್ಲ, ಒಂದು ಪಿಕ್ಚರ್ ಒಂದು ಹಾಕೊಳ್ತೀವಿ ಅಷ್ಟೇ. ಹೀಗೆ ನಮ್ಗೆ ಮನಸ್ಸಿಗೆ ಒಂದೊಂದು ಸುತ್ತಿನ ಮಾಡೋ ಕಾರ್ಯದಲ್ಲಿ ದೇವರ ನೆನಪು ಒಂದು ಬಂತು ಅಂದ್ರೆ ಅದು ಸ್ವರೂಪದಿಂದ ನಮಗೆ ಇಫ್ ಇಟ್ ಕಮ್ಸ್ ರಿಯಲಿ ಆ ನೆನಪು ನಮ್ಗೆ ನಾಟ್ ದ ಪಿಕ್ಚರ್ ದೇವರ ನೆನಪು ಬಂದಾಗ ಅಲ್ಲಿ ನಮ್ಮ ಸತ್ವ ಸ್ವಲ್ಪ ವ್ಯಕ್ತ ಆಗಿದೆ, ಒಳಗೆ ಇರೋದು ಹೊರಗೆ ವ್ಯಕ್ತ ಆಗಿದೆ ಅಂತ. ಸೊ ಇದಕ್ಕೆ ಅನುಸಂಧಾನ ಅನುಷ್ಠಾನದಲ್ಲಿ ಒಂದೊಂದು ಒಂದೊಂದು ಒಂದೊಂದಾಗಿ ಇಟ್ಟುಕೊಳ್ತಾ ಬಂದ್ರೆ ಮೆಲ್ಲ 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 ವ್ಯಕ್ತ ಆಗತ್ತೆ. ಸೊ ಯಾವ ವ್ಯಕ್ತ ಆಗುವಾಗ ಆ ಜ್ಞಾನ ಬಂದಾಗ ನಮ್ಗೆ ಏನಾಗತ್ತೆ ಅಂದ್ರೆ ಅಲ್ಲಿ ಭಗವಂತ ಭಗವಂತ ಯಾವಾಗ ತೋರ್ತಾನಂದ್ರೆ ಮನಸ್ಸು ಯಾವ ಶುಚಿ ಶಕ್ತ ಅಂತ ಹೇಳ್ತಾರೆ, ಯಾವಾಗ ನಿರ್ಮಲವಾಗಿ ಕಾಮ ಕ್ರೋಧ ಲೋಭ ಎಲ್ಲ ಹೋಗಿ ನಿರ್ಮಲವಾದ ಸತ್ವ ಬಂದಾಗ ಅಲ್ಲಿ ದೇವರನ್ನ ನಾವು ಇಡೋದೇ ಒಂದು ಸ್ವಚ್ಛವಾದ ಜಾಗೆಯಲ್ಲೇ ದೇವರನ್ನ ಇಡ್ತೀವಿ. ಹಾಗೇನೆ ಈ ದೇಹ ದೇವರು ಕೊಟ್ಟಿದ್ದಾನೆ, ಮೆಲ್ಲ ಮೆಲ್ಲ ಈ ಅನುಷ್ಠಾನ ಅನುಸಂಧಾನ ಮಾಡ್ತಾ 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 ಒಳಗೆ ಇರೋದಕ್ಕೆ ಸದೃಶವಾಗಿ ಇಲ್ಲಿ ಇಟ್ ಹ್ಯಾಸ್ ಟು ಫ್ಲೋ. ಭಕ್ತಿ ಗಂಗೆ ಹರಿಬೇಕು ಅಂದ್ರೆ ಭಕ್ತಿ ಗಂಗೆ ಅಂಬೋದು ಒಳಗೆ ಇರೋದು, ಭಕ್ತಿ ನಮ್ಮಲ್ಲಿ ಇರುವಂತ ಈ ಭಕ್ತಿ ಜೀವನ ಒಳಗೆ ಇದೆ, ಅದು ಒಳಗಿಂದ ಹೊರಗೆ ಗಾಂ ಅಂದ್ರೆ ಹೊರಗೆ ಬಂದು ಹರಿಯಬೇಕು. ಇಟ್ ಹ್ಯಾಸ್ ಟು ಫ್ಲೋ ಔಟ್ ಇನ್ ಟು ದಿಸ್ ವೆರಿ ದೇಹ ನಮ್ಗೆ. ಸೊ ಇದನ್ನ ಮಾಡಿ ಸರ್ ದೇವರದ್ದು ಇಟ್ಕೊಳ್ಳೋದು. ಸೊ ಇದು ಸೂಕ್ಷ್ಮ ಸತ್ವ ಇದ್ದಾಗಲೇ ಆ ಜ್ಞಾನ ಬರುತ್ತೆ. ಸೂಕ್ಷ್ಮ ರಜಸ್ಸು, ಸೂಕ್ಷ್ಮ ರಜಸ್ಸು ಅಂತ ಹೇಳಿದ್ರೆ ರಜಸ್ಸು ಹೇಗೆ ಮಾಡುತ್ತೆ ಅಂದ್ರೆ ಸೂಕ್ಷ್ಮ ರಜಸ್ಸು ಅಂದ್ರೆ ಅದು ಸ್ವಭಾವ ಆಗುತ್ತೆ. ಸೂಕ್ಷ್ಮ ರಜಸ್ಸು ಅದು ರಜೋಗುಣದ ಕಾರ್ಯ, ರಜೋಗುಣದಲ್ಲಿ ಕರ್ಮ ಮಾಡೋದು ಅದು ಮಾಡೋದು ಇದು ಮಾಡೋದು ಅದೆಲ್ಲ ಮಾಡೋದು ದೇವರದ್ದೆಲ್ಲ ಇರೋದಿಲ್ಲ, ದೇವರದ್ದು ಸಂಶಯಾತ್ಮಕವಾಗೇ ಇರುತ್ತೆ, ಮಾಡ್ತೀವಿ ಬರ್ತೇವೆ. ಸೊ ಈ ಊರದು ರಜಸ್ ಆಗುತ್ತೆ. ತಮಸ್ಸು ಇರೋದು ಸೂಕ್ಷ್ಮ ತಮಸ್ಸಿದ್ದಾಗ, ಸೂಕ್ಷ್ಮ ತಮಸ್ಸು ಅಂಬೋದು ಎನಿಥಿಂಗ್ ಅಬೌಟ್ ಗಾಡ್, ಎನಿಥಿಂಗ್ ಅಬೌಟ್ ದೇವರನ್ನ ಹೇಳಿಕೊಡುವಂತ ಈ ವೇದ ಮುಂತಾದ ಸತ್ಯಾಸ, ಯಾವಾಗೂ ದ್ವೇಷ ಅವ್ರನ್ನ ಕಂಡ್ರಾಗಲ್ಲ ಈ ತರ ಕುಯಿಟ್ಟ ಬುದ್ಧಿ ದುರ್ಬುದ್ಧಿ ಈ ತರ ಇರೋದು ಸೂಕ್ಷ್ಮ ರಜ. ಸೊ ಇದು ದ ಕಾಂಬಿನೇಷನ್ ಕ್ಯಾನ್ ಬಿ ಸೂಕ್ಷ್ಮ ಸೂಕ್ಷ್ಮ ಸತ್ಯ ಸ್ಥೂಲ ಸತ್ವ ಜೊತೆ ಸೂಕ್ಷ್ಮ ಸತ್ವ. ನಮ್ಗೆ ಸಮಟೈಮ್ಸ್ ಸೂಕ್ಷ್ಮ ಸತ್ವ ಏನಾಗುತ್ತೆ ಅಂದ್ರೆ ವ್ಯಕ್ತ ಆಗದೆ ಇದ್ರೆ ಇಟ್ ಕ್ಯಾನ್ ಬಿ
ರಜಸ್ಸು ಇರಬಹುದು, ತಮಸ್ಸು ಇರಬಹುದು. ತಮಸ್ಸು ಅನೇಕ ನಮ್ಗೆ ದೇಹದಲ್ಲಿ ಎಷ್ಟೋ ಆಗ್ತಾ ಇರುತ್ತೆ, ಇದು ಕರ್ಮದಿಂದ ಬಂದದ್ದು, ಇದೆಲ್ಲ ಸ್ಥೂಲವಾಗಿ ಬಂದದ್ದು. ಹೀಗೆ ಈ ಕಾಂಬಿನೇಷನ್ಸ್ ಆಗತ್ತೆ. ಸೊ ಸೂಕ್ಷ್ಮ ಅಂಬುದು ನಮ್ಗೆ ಸೂಕ್ಷ್ಮ ಸತ್ವ ಬಂದಾಗ ಅದು ಆ ಬಂಧನ ಹೋಗುತ್ತೆ. ಸ್ಥೂಲ ಸತ್ವ ಬರೀ ನಮ್ಗೆ ಬಂಧನದಲ್ಲಿ ಆಗತ್ತೆ. ಇದನ್ನೇ ಹೇಳ್ತಾರೆ, ಮೂರು ಗುಣಮಯ ದ್ರವ್ಯ ಸದಾಕಾರ ತನ್ನಾಮದಲ್ಲಿ ಕರೆಸುವ ತೋರಿಕೊಳ್ಳದೆ. ಸೊ ಎಲ್ಲವೂ ದೇವರು ಇದನ್ನ ಮಾಡ್ತಾ ಇದ್ದಾರೆ, ದೇವತೆಗಳೇ ಕಾಣಿಸೋದಿಲ್ಲ ನಮ್ಗೆ. ತೋರಿಕೊಳ್ಳದೆ ಜನರ ಮೋಹಿಪ ಅಂತ ಹೇಳ್ತಾರೆ. ಜನರ ಮೋಹಿಪ ಅಂಬುದು ಹೇಗೆ ಅಂದ್ರೆ, ಜನರ ಹೀಗೆ ಜನರನ್ನ ಮೋಹ ಮಾಡೋದು ಅಂಬುದು ಏನು, ದೇವರು ಬಂದು ನಮಗೆ ಆ ಸ್ವಕೀಯ ಆ ಒಂದು ಇದು ತಿಳುವಳಿಕೆ ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ, ನಂದು ನನ್ನದು ಅಂಬುದು, ನಾನು 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 ಅಂತ. ಸೊ ದೇವರು ಮಾಡ್ತಾ ಇದ್ದಾನೆ, ಬಟ್ ತಿಳ್ಕೊಳ್ಳೋದು ವಿಪರೀತವಾಗಿ ತಿಳ್ಕೊಳ್ತಾ ಇರ್ತೀವಿ. ಅದೇ ಬಂದ ಅದೇ ಮೋಹ, ಅದೇ ಮೋಹವನ್ನ ಕೊಡ್ತಾನೆ. ಕೆಲವರಿಗೆ ಮೋಹ ತತ್ಕಾಲಿಕವಾಗಿರುತ್ತೆ, ಕೆಲವರಿಗೆ ಮೋಹ ಪರ್ಮನೆಂಟ್ ಆಗಿ, ಆ ಮೋಹ ಪರ್ಮನೆಂಟ್ ಆಗಿರುವಾಗ ಅದು ಸೂಕ್ಷ್ಮ ತಮೋಗುಣ, ಆ ಸೂಕ್ಷ್ಮ ರಜೋಗುಣವೂ ಆಗ್ಬಿಡುತ್ತೆ. ಸೊ ಹೀಗೆ ದೇವರು ಬಂದು ನಮ್ಗೆ ಹೇಗೆ ಬಂಧನದಲ್ಲಿ ಇರ್ತಾನೆ, ಆ ದೇವರು ಮಾಡುವ ಕಾರ್ಯ. ಇದಕ್ಕೆ ಯಾವಾಗ್ಲೂ ದೇವರನ್ನ ತಿಳ್ಕೋಬೇಕು ಅಂದ್ರೆ ದೇವರ ಗುಣ, ದೇವರ ಕಾರ್ಯಗಳು, ದೇವರು ಮಾಡುವಂತ ಕಾರ್ಯಗಳು. ಈ ದೇವರು ಮಾಡುವಂತ, ಯಾಕೆ ಇದನ್ನ ಹೇಳ್ತಾರಂದ್ರೆ ದೇವರು ಇಷ್ಟು ಕಾರ್ಯಗಳು ಮಾಡ್ತಾ ಇದ್ದಾನೆ ಅಂದ್ರೆ ನಮಗೆ ದೇವರಲ್ಲಿ ದೇವರ ಉಪಕಾರದ ಸ್ಮರಣೆ ಆಗತ್ತೆ. ಹೇಗೆ ಮಾಡ್ತಾ ಇದ್ದಾನೆ, ಆವಾಗ ನಮ್ಗೆ ಜ್ಞಾನದಿಂದ ಜ್ಞಾನ ಪೂರ್ವಕವಾದ ಭಕ್ತಿ ಪ್ರೇಮ ದೇವರಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಕೃಷ್ಣಾರ್ಪಣೆ.